अर्थशब्दः सम्यक् ज्ञातः सुप्रयुक्तः शास्त्रान्वितः स्वर्गे लोके कवसुः भवति. ಏಕಃ ಶಬ್ದಃ ಯಾವುದೇ ಒಂದು ಶಬ್ದವನ್ನು ವ್ಯಾಕರಣದ ಬಹಳ ಪ್ರಸಿದ್ಧವಾದ ಮಾತಿದೆ. ಒಂದೇ ಶಬ್ದ ಮಾತಾಡಲು ಪರವಾಗಿಲ್ಲ, ಆದರೆ ಹೇಗೆ ಮಾತಾಡಬೇಕದನ್ನು ಸಮ್ಯಕ್ ಜ್ಞಾತಃ ಸರಿಯಾಗಿ ತಿಳ್ಕೊಂಡು ಮಾತಾಡಬೇಕು. ಸುಪ್ರಯುಕ್ತ ಆ ಶಬ್ದವನ್ನು ಉಪಯೋಗಿಸ್ಬೇಕಾದ್ರೆ ಶಬ್ದದ ಸ್ಪಷ್ಟ ಜ್ಞಾನ ಇರಬೇಕು, ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಸುಪ್ರಯುಕ್ತ ಅಂದರೆ ಸರಿಯಾಗಿ ಉಚ್ಚಾರಣೆ ಮಾಡಬೇಕು. ಶಾಸ್ತ್ರಾನ್ವಿತ ಶಾಸ್ತ್ರಾರ್ಥದಿಂದ ಕೂಡಿರಬೇಕು. ಅಂಥ ಶಬ್ದ ಉಪಯೋಗಿಸಿದರೆ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ, ಆ ಒಂದು ಶಬ್ದ ಉಚ್ಚಾರಣೆ ಮಾಡೋದಕ್ಕೆ ಎಷ್ಟು ಪುಣ್ಯ ಬರುತ್ತಂತೆ, ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ಅಂದರೆ ಶಾಸ್ತ್ರ ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ ಫಲ ಇದು. ಹೆಚ್ಚು ಶಬ್ದ ಹೇಳಿದೋದ್ರೂ ಪರವಾಗಿಲ್ಲ, ಒಂದೇ ಶಬ್ದನ ಸರಿಯಾಗಿ ಉಚ್ಚಾರಣೆ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ಎಲ್ಲ ಶಬ್ದನ ಸರಿಯಾಗಿ ಉಚ್ಚಾರಣೆ ಮಾಡಿಬಿಟ್ರೆ ಎಷ್ಟು ಪುಣ್ಯ. ಅದೇ ಆಪೋಸಿಟ್, ಒಂದು ಶಬ್ದ ತಪ್ಪು ಉಚ್ಚಾರಣೆ ಮಾಡಬೇಕಾದ್ರೆ ಏನಾಗುತ್ತೆ, ಅದು ನರಕಲೋಕಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೇ ಯಾವ ಶಬ್ದ ಪ್ರಯೋಗದಲ್ಲಿ ಯಾವಾಗಲೂ ಎಷ್ಟು ಎಚ್ಚರಿಕೆ ಇರಬೇಕು. ಈ ಸುಮದ್ವಿಜ ಪಾರಾಯಣ ಮಾಡಬೇಕಾದ್ರೆ ತುಂಬ ಜನ ಹೇಗೆ ಓಡಿಸ್ತಾರೆ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಹಾಗೆ ಓಡಿಸ್ಬಾರ್ದು. ಸ್ಪಷ್ಟತೆ ಇರಬೇಕು, ಬೇಗ ಮುಗಿಸ್ಬೇಕು, ಅದು ಉದ್ದೇಶ ಇರಬಾರ್ದು. ಮತ್ತು ಹಾಗಿದ್ರೆ 8 ಸರ್ಗ ಹೇಳಿ, ಒಂದು ದಿವಸಕ್ಕೆ 8 ಸರ್ಗ ಹೇಳಿ, ಒಂದು ದಿವಸಕ್ಕೆ ಮುಗಿಸ್ಬೇಕು ಅಂತಿಲ್ಲ. ಬಟ್ ಕೇಳಿದ್ರೆ ಪರಿಣಾಮ ಬೀಳ್ಬೇಕು ಅದರಿಂದ. ಗೊತ್ತಾರೆ ಬಡಿಸೋಬೇಕು, ಪಟ ಪಟ ಬಡಿಸ್ಕೊಂಡು ಬಿಟ್ಟು ಹೇಗಿರುತ್ತೆ ಈಗ ತರೋದು, ಆ ಬದಿ ತರೋದು, ಆಲ್ ತರದು, ಎಂತ 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 ಹೇಳಿ ಎಷ್ಟು ಬ್ಯಾಚ್ ಬರುತ್ತೆ ಅಂತ ಕೇಳಿದರೆ ನೆಕ್ಸ್ಟ್ ಟೈಮ್ ಯಾರು ಓದೇ ಇಲ್ಲ. ನೆಕ್ಸ್ಟ್ ಟೈಮ್ ಯಾತಕ್ಕೆ ಊಟ ಮಾಡೋ ಟೈಮ್ ಬೇಕಲ್ಲ, ಅದು ಕಿವಿಯಲ್ಲಿ ಕೇಳಿಸ್ಕೊಳ್ಳೋಕೆ ಟೈಮ್ ಬೇಕಲ್ಲ. ಗೊತ್ತಾಯ್ತಾ, ಕಿವಿಯಲ್ಲಿ ಬಿಡದೆ ಹೋದರೆ ಶಬ್ದಕ್ಕೆ ಅವನು ಪುಣ್ಯ ಹೇಗೆ ಬರಬೇಕು? ಉಚ್ಚಾರಣೆ ಮಾಡಿದ ಪುಣ್ಯ ಅವ್ರಿಗೂ ಇಲ್ಲ, ಕೇಳಿದ ಪುಣ್ಯ ಇವನಿಗೂ ಇಲ್ಲ. ಮುಗಿಸಿದ್ವಿ ಅಂತ ಅಷ್ಟೇ ಹೆಸರಿಗೆ, ಹಾಗಾಗಬಾರ್ದು. ಅದಕ್ಕೆ ಅದು ಸಂಗೋಪಾಂಗ ಆಗಬೇಕು. ಅದು ಭಾಳ ಜನ ಗಮನಿಸ್ಬೇಕು, ಮಾಡೋದು ಎಷ್ಟು ಮುಖ್ಯನೋ. ಸುಪ್ರಯುಕ್ತ, ಇದು ವೇದದ ಮಾತುಗಳವೆಲ್ಲ. ಏಕಶಬ್ದ ಸಮ್ಯಕ್ ಜ್ಞಾತ ಸುಪ್ರಯುಕ್ತ ಶಾಸ್ತ್ರಾನ್ವಿತ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ ಇತ್ಯರ್ಥವಾದ ಬಲ. ಇದಿಷ್ಟು ಶಾಸ್ತ್ರದ ವಿಚಾರ. ಇದ್ರ ಮೇಲೆ ಹೇಳ್ತಾನೆ ಅವನು, ನೋಡಿದ್ರ ಇದು ಕಾರ್ಯದಲ್ಲೇ ತಾತ್ಪರ್ಯ ಅಂತ ಹೇಳಿದ್ದಾನೆ. ಪ್ರಯೋಗ ಮಾಡಬೇಕು ಅಂತ ತಾತ್ಪರ್ಯ ಅಂತ ಹೇಳಿದರೆ ಅಲ್ಲ. ಇದು ಚೇನ್ನ ಇಷ್ಟ ಸಾಧನತ ಜ್ಞಾನಾದೇವ ಪ್ರವೃತ್ತಿ ಉಪಪತ್ತವು ತತ್ಕಲ್ಪಕಾಭಾವ. ಇಂಥ ವಾಕ್ಯ ಇದ್ರೂ ಕೂಡ ನಮಗೆ ಸರ್ಗ ಶಬ್ದ ಪ್ರಯೋಗದ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆ ಇದ್ರೆ ಮಾತ್ರ ಅಪ್ಲೈ ಮಾಡ್ಕೋತಾನೆ ಹೊರತು ಇರ್ಬೋದ್ರೆ ಅಂತ ಏನು ಮಾಡ್ಬೇಕು ಅದಕ್ಕೆ ಹೇಳಲಿಲ್ಲ. ಯಾವುದೋ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಅವನು 10% ಬೆಲೆ ಕೊಡ್ತಾನೆ ಅಂದ್ರೆ ನಂಗೆ ಬೇಕೇ ಇಲ್ಲ, ಹೋದ್ರೆ ಫ್ರೀ ಕೊಟ್ಟರು ಬೇಕಿಲ್ಲ. ಹೋಗ್ತಾನೆ ಇನ್ನೊಂದು ಕಾಸ್ಟ್ಲಿ ಯಾರು ತಗೋತಾನೆ, ಅದಕ್ಕೆ ತನಗೆ ಬೇಕು ಇಷ್ಟ ಸಾಧನತ ಜ್ಞಾನ ಇದೆ. ಇದು ಅರ್ಥ ಮಾಡ್ಕೊಂಡು ಲೋಕದ ವ್ಯವಹಾರ ನಡೀತಿರೋದೇ ಅದರಿಂದ. ಹೋಗ್ತಾನೆ ವ್ಯವಹಾರ ಕೆಲಸ ನನ್ನಿಷ್ಟ ಅಂತ ಹೇಳ್ತಾನೆ, ನನ್ನಿಷ್ಟ ಅಲ್ಲರಿ ಕೊಡಬಾರ್ದಾಗಿತ್ತು ಇಷ್ಟು ಅಂತ ಕೇಳಿದ್ರೆ ನನ್ನಿಷ್ಟ ತಗೋಬೇಕಾಗಿತ್ತು ಸುಲಭ ಇತ್ತು ನನ್ನಿಷ್ಟ ಬೇಕಾಗಿಲ್ಲ. ಸೊ ನನ್ನಿಷ್ಟ ಅಂತ ಪದ ಉಪಯೋಗಿಸ್ತೀವಿ ಅಂತ ಅರ್ಥ ಮಾಡ್ಕೊಂಡ ಮೇಲೆ ಯಾವುದೇ ವಾಕ್ಯದ ಮುಖ್ಯವಾದ ಉದ್ದೇಶ ಸಿದ್ಧವನ್ನು ಹೇಳೋದಷ್ಟೇ ಹೊರತು ಮಾಡೋದು ಬಿಡೋದೆಲ್ಲ ಕೇವಲ ಇಷ್ಟ ಸಾಧನದ ಜ್ಞಾನಕ್ಕೆ ಸೇರಿದ್ದೆ ಹೊರತು ಬೇರೆದಕ್ಕಲ್ಲ. ಇದೆಲ್ಲ ದೊಡ್ಡ ಅನಾಲಿಸಿಸ್, ಫೈನಾಲಜಿ ಅಂತ ಕರೀತಾರೆ ಭಾಷಾಶಾಸ್ತ್ರ. ಅದಕ್ಕೆ ಬೇಕಾದ ದೊಡ್ಡ ಅಂಶಗಳಿವೆಲ್ಲ ಕೂಡ. ಒಂದು ವಾಕ್ಯದ ಅಥವಾ ಶಬ್ದದ ತಾತ್ಪರ್ಯ ಇಲ್ಲಿದೆ, ಸಿದ್ಧ ವಸ್ತುವನ್ನು ಹೇಳೋದ್ರಲ್ಲಿದೆಯೋ ಅಥವಾ ಕಾರ್ಯವನ್ನು ಬೋಧಿಸೋದ್ರಲ್ಲಿಯೋ ಅಂತ ಕೇಳಿದರೆ ತುಂಬ ಜನ ತಿಳ್ಕೊಂಡಿದ್ದೇನೆ, ಅದನ್ನು ಕಾರ್ಯಬೋಧನೆ ಇಲ್ಲೇ ಇದೆ. ಮೀಮಾಂಸಕರ ವಾದ ಇದು, ಕಾರ್ಯತಾವಾದ ಅದು ಯಾರದ್ದು ಮೀಮಾಂಸಕರದು. ಅದನ್ನು ಖಂಡನೆ ಮಾಡದ ಹೊರತು ಉತ್ತರ ಬರ್ತಿರಲಿಲ್ಲ. ಅದಕ್ಕಾಗಿ ಅದನ್ನು ಬೇರೆಯವರು ಅದ್ವೈತಿಗಳು ಕೂಡ ಸಿದ್ಧ ಮಾತ್ರ ಅಂತ ಒಪ್ತಾರೆ. ಗೊತ್ತಾಯ್ತಾ, ಇಷ್ಟೆಲ್ಲ ಡೀಟೇಲ್ಡ್ ಆರ್ಗ್ಯುಮೆಂಟ್ಸ್ ಇಲ್ಲ ಅಷ್ಟೇ. ನಾವು ಸ್ಪಷ್ಟವಾಗಿ ವೇದಾಪುರುಷದ ಒಪ್ಪಿದ್ರು ಕೂಡ ಯಾತಕ್ಕೆ ವೇದಾಪುರುಷತ್ವ ಒಪ್ಪಬೇಕು, ವೇದಾಪುರುಷತ್ವ ಹ್ಯಾಂಗೆ ಕೂಡಿಸ್ಬೇಕು, ಅದು ಯಾವುದವ್ರು ಬರೋದಿಲ್ಲ. ಅವರು ಆಚಾರೊಬ್ಬರೇ ಅದೆಲ್ಲ ಬರೋದವ್ರು ಕೆಲವರು ಏನು ಮಾಡಿಬಿಡ್ತಾರೆ ಗೊತ್ತಾ, ವೇದಾಪುರುಷತ್ವ ಅವರು ಒಪ್ಪಿದ್ದಾರೆ ನಾವು ಒಪ್ಪಿದ್ದೇವೆ, ಆಚಾರ ಹೊಸ್ತೇ ಹೇಳಿದಾಗಾಯ್ತು, ಇಂಥ ವಾದ ಉಂಟು ಕೆಲವರು. ಗೊತ್ತಾಯ್ತಾ, ವೇದ ಒಪ್ಪಿದ್ದಾರವ್ರು ನಾವು ವೇದ ಒಪ್ಪಿದ್ದೇವೆ, ಅವರು ಆಚಾರ ಒಪ್ತಾರೆ ನಾವು ಆಚಾರ ಒಪ್ತೇವೆ, ಏನು ವ್ಯತ್ಯಾಸನೇ ಇಲ್ಲ. ಮತ್ತು ಹಾಗೆ ಅವರು ಸತ್ಯ ಹೇಳಬೇಕು ಅಂತ ನಾವು ಸತ್ಯ ಹೇಳಬೇಕು ಅಂತ ಹೇಳ್ತಾರೆ. ಸೊ ಎಲ್ಲರೂ ಒಂದೇ ಆಗಿದ್ರೆ ಯಾವ ಮತ್ತವ್ರು ಸುಳ್ಳು ಹೇಳಬೇಕು ಡೈರೆಕ್ಟಾಗಿ ಹೇಳೋದಿಲ್ಲ, ಇಂಡೈರೆಕ್ಟ್ ಹೇಳ್ಬೋದು. ಸತ್ಯವೇ ಸತ್ಯ, ಸತ್ಯನೇ ಹೇಳಬೇಕು, ಸುಳ್ಳು ಹೇಳಲೇಬಾರದು ಅಂತ ಹೇಳ್ತಾರೆ. ಅದು ಮಾತ್ರಕ್ಕೆ ಏನು ಬರೋದಿಲ್ಲ, ಸಾಮ್ಯ ಬರೋದಿಲ್ಲ. ಅದು ಹೇಳ್ಬೇಕು, ವೇದಾಪುರುಷರು ಒಪ್ಪಿದ್ದಾರೆ ಕರೆಕ್ಟೇ. ಮತ್ತು ವೇದಾಪುರುಷ ಹೇಗೆ ಒಪ್ಪಿದ್ದಾರೆ, ಅದಕ್ಕೇನು ಆಧಾರ ಕೊಟ್ಟಿದ್ದಾರೆ ಏನೂ ಇಲ್ಲ. ಅಂದಮೇಲೆ ಒಪ್ಪಿದ್ರು ಕೂಡ ಯಾವ ಅರ್ಥ ಅದು, ಒಪ್ಪದೇ ಇದ್ದ ಹಾಗೆ ಲೆಕ್ಕ. ವಿಶಿಹಿ ಉದಾಹರಣೆಗೆ ಹೇಗೆ ಹೇಳಬೇಕು ಅಂದರೆ, ಇಬ್ಬರು ಪರೀಕ್ಷೆಗೆ ಹೋದರು, ಇಬ್ಬರು ಸರಿಯಾಗಿ 9-12 ಬರೆದ್ರು, ಅವನು ಪಾಸ್ ಆಗಿ ಅವ್ನು ಫೇಲ್ ಆಗಿ ಅಂತ ಕೇಳಿ ಏನು ಮಾಡ್ಬೇಕು ಅದಕ್ಕೆ? ಹೋಗ್ತಾನೆ. ಹಾಗಿದ್ರೆ ಎಲ್ಲರೂ ಸಾಮ್ಯ, ಎಲ್ಲ ಸಾಮ್ಯ, ಒಂದೇ ಸ್ಕೂಲು, ಒಂದೇ ಇದು, ಒಳ್ಳೆ ಕರೆಕ್ಟ್ ಟೈಮ್ ಹೋದ, ಕರೆಕ್ಟ್ ಟೈಮಿಗೆ ಬಂದ, ಏನು ಗಲಾಟೆ ಗಲಾಟೆ ಮಾಡ್ಕೊಂಡಿಲ್ಲ, ಮತ್ತೆ ರಿಸಲ್ಟ್ ಯಾಕೆ ಬೇರೆ ಆಯ್ತು ಆಗಿದ್ರೆ? ಗೊತ್ತಾಯ್ತು, ಇಬ್ಬರದು ಸಾಮಾನ್ಯ ಅಲ್ಲ ಅಂತ ಕೇಳಿದ್ರೆ, ಇದು ಸರಿಯಾಗಿ ಬರೆದ ಸರಿಯಾಗಿ ಬರಲಿಲ್ಲ, ಅದು ವ್ಯತ್ಯಾಸ. ಆಚಾರ ಸರಿಯಾಗಿ ಹೇಳಿದ್ರು, ಅವ್ರು ಸರಿಯಾಗಿ ಹೇಳಲಿಲ್ಲ. ಅದರಿಂದ ಬರೀ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಏನು ಹೇಳಬಾರ್ದು? ಸಾಮ್ಯ. ನಮಗೆ ಎಷ್ಟೋ ವಾದಗಳು ಉಂಟು, ಎಷ್ಟೋ ಸೆಮಿನಾರ್ಗಳಿಂದ ವಿಚಾರ ಬರುತ್ತೆ. ಮಧ್ವಾಚಾರ್ಯ ಏನು ಹೊಸ ಕಾಣಿಕೆ ಕೊಟ್ಟಾಗಾಯ್ತು ಅಂತ ಪ್ರಶ್ನೆ ಈಗ. ಗೊತ್ತಾಯ್ತಾ, ಏನು ಹೊಸ ಕಾಣಿಕೆ? ಎಲ್ಲರೂ ಒಪ್ಪಿದ್ದೆ ಕೊಟ್ಟರು, ಅದಕ್ಕೆ ಉತ್ತರ ಹೇಳುವಾಗ ವೇದ ಹರಿಸರ ಓದ್ತವ ವಿಶಿಷ್ಟಾರ್ಥಗಳು ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ಒಬ್ಬರು ಒಪ್ಕೊಂಡ್ಬಿಟ್ಟಿದ್ದಾರೆ, ಹೌದಲ್ಲ? ಸೇ ಹೊಸ ಕಾಂಟ್ರಿಬ್ಯೂಷನ್ ಕೊಟ್ಟಾಗಾಯ್ತು ಅಂತ ಕೇಳಿ ಹೇಳಬೇಕಾಗ, ಇಬ್ಬರು ಅಡುಗೆ ರುಚಿ ಇತ್ತು ರುಚಿ ಇಲ್ಲ ಅಂತ ಹೇಳ್ತೀವಲ್ಲ, ಅಷ್ಟೇ ಸುಲಭ. ಅದು ಎಲ್ಲದೇ ಅಡುಗೆ ಮಾಡಿದ್ರು ಕೂಡ ರುಚಿ ಇತ್ತು, ಎರಡೇ ಸತ್ತು ಬಡಿಸಿದ್ರು, ಬೇಕು ಹಾಕೋನವ್ರು ಬಡಿಸಿದ್ರು, ಅವೆಲ್ಲ ಪ್ಲಸ್ ಪಾಯಿಂಟ್ ಆಗೋದಿಲ್ಲ. ನಿಶ್ಚಿತ ಪದಾರ್ಥ ಹಾಕಿದ್ರು ಅಡುಗೆನೇ ಅದು ಕೂಡ. ಅಡುಗೆ ಮಾಡಿದ್ರು ಕಾಮನ್ ನಿಷಿದ್ಧ ಪದಾರ್ಥ ಮಾಡಿದ್ರೆ ತೊಗೊಂಡು ಏನು ಮಾಡ್ತೀರಿ? ಅದೆಲ್ಲ ಯೋಚನೆ ಮಾಡಿದರೆ ಹೊಸ್ತಾನ ಹುಡುಕ್ಬೇಕಾದ್ರೆ ಆ ಸರಿಯಾಗಿ ನೋಡಬೇಕು. ಇದೆಲ್ಲ ಆಚಾರ ವಿಶ್ಲೇಷಣೆ ಮಾಡಿ ಸೈಕಲಾಜಿಕಲಿ ಒಪ್ಪೋದು, ಇದು ಫಿಲಾಸಫಿಕಲಿ ಒಪ್ಪೋದು, ಲಿಂಗ್ವಿಸ್ಟಿಕ್ಸ್ ಪ್ರಕಾರ ಒಪ್ಪಿಗೆ ಇರೋದು, ಅದೆಲ್ಲ ತಿಳಿಸ್ಕೊಡ್ತಾರೆ. ಯಾರು ಯಾರು ಅಷ್ಟೇ, ಒಂದು ಗತಾನಗತಿಕೋ ಲೋಕ ನಲೋಕ ಪಾರಮಾರ್ಥಿಕ ಒಂದು ಮಾತಿದೆ, ಹೇಳಿದ್ದನ್ನೇ ಹೇಳೋದು, ಒಪ್ಕೊಂಡು ಕಣ್ಣು ಮುಚ್ಕೊಂಡು ಫಾಲೋ ಮಾಡೋದು. ಕಣ್ಣು ಮುಚ್ಕೊಂಡು ಸರಿಯಾದ ಫಾಲೋ ಮಾಡಿದರೆ ಪುಣ್ಯ ಆಗ್ತೇನೆ, ತಪ್ಪಾದ ಮಾಡಿ ಭಾರಿ ಡೇಂಜರ್ ಇದೆ. ಅಂಧೇನ ಇವ ನಿಯಮಾನ ಯಥಾಂಧ ಅಂತ ಹೇಳಿದ್ದಾರೆ, ಅದೆಲ್ಲ ಸರಿಯಾಗಿ ಗೊತ್ತಿರಬೇಕು. ಸ್ವರ್ಗೇ ಲೋಕೇ ಕಾಮಧುಗ್ಭವತಿ ಇತಿ ಅರ್ಥವಾದ ಬಲಾತ್ ವಿಧಿ ಕಲ್ಪಿದೆ ಇತಿ ಚೆನ್ನ ಇಷ್ಟ ಸಾಧನತಾ ಜ್ಞಾನಾದೇವ ಪ್ರವೃತ್ತ್ಯುಪಪತ್ತೌ ತತ್ಕಲ್ಪಕಾಭಾವ ಅಪರಹ ಆಹಾ ವ್ಯಾಕರಣಾದೇಹಿ ಪ್ರಾಮಾಣ್ಯಮೇವ ನಾಸ್ತಿ. ಇನ್ನೊಬ್ಬ ಅನುಭವ ಇದ್ದಾರೆ, ವ್ಯಾಕರಣಾದಿಗಳು ಸಿದ್ಧವಸ್ತುವನ್ನು ಹೇಳ್ತಾ ಇದೆ, ಪ್ರಮಾಣವಾಗಿದೆ. ಆದ್ದರಿಂದ ಆಗಮಕ್ಕೆ ಶಾಸ್ತ್ರಕ್ಕೆ ಸಿದ್ಧವಸ್ತು ಬೋಧಕತ್ವದಲ್ಲೇ ತಾತ್ಪರ್ಯ ಅಂತ ನಾವು ಹೇಳಿದರೆ ಅದನ್ನು ಒಪ್ಪಿದಿರ್ತಾರೆ ವ್ಯಾಕರಣಾದಿಗಳು, ಅದನ್ನೇ ಒಪ್ಪೋದಿಲ್ಲ ಅಂತ ಕೇಳಿದರೆ ಅದು ಹೇಳಿ ನಾಸ್ತಿ ನಿರ್ಮೂಲತ್ವಾತ್ ಪ್ರಯೋಜನಾಭಾವಾಚ್ಚ ಶಬ್ದಜ್ಞಾನಸ್ಯ ಲೋಕಪ್ರಯೋಗಾದೇವ ಸಿದ್ಧೇ ವೇದರಕ್ಷಾದೇಶ್ಚ ಸಿದ್ಧ ಸಂಪ್ರದಾಯನೇ ಉಪಪತ್ತೇ ತತ್ ಕಥಂ ತದುದಾಹ್ರಿಯತೆ ಇದು ತತ್ರಾಹ ತದನಂಗೀಕಾರೇ ಇತಿ ತದನಂಗೀಕಾರೇ ಚ ಸರ್ವ ಶಬ್ದ ವ್ಯವಹಾರ ಸಿದ್ಧಿಹಿ. ವ್ಯಾಕರಣ ಒಪ್ಪೋದಿಲ್ಲ, ನಿರುಕ್ತ ಒಪ್ಪೋದಿಲ್ಲ ಅಂತ ಕೇಳಿದರೆ ಶಬ್ದ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಅದು ಯಾವಾಗ ಶಬ್ದ ವ್ಯವಹಾರಕ್ಕೆ ಏನಿರಬೇಕೀಗ, ವ್ಯಾಕರಣ ನೀವು ಬದ್ಧವಾಗಿ ಮಾತಾಡಬೇಕು ಯಾವಾಗಲೂ ಕೂಡ. ವ್ಯಾಕರಣ ಒಂದು ಶಾಸ್ತ್ರ, ಅದ್ರ ಒಪ್ಪೋದಿಲ್ಲ ಅಂತ ಹೇಳೋದು ಶಬ್ದ ಶುದ್ಧಿನ ಕಳ್ಕೊಂಡ್ಬಿಡೋದ್ರಿಂದ ಅಪಾರ್ಥಕ್ಕೆ ಕಾರಣ ಆಗುತ್ತೆ. ಗೊತ್ತಾಯ್ತಾ? ಒಂದು ಮಾತು ಏನು ಏನು ಯಾರು ಏನು ಬೇಕಾದ್ರೂ ಮಾತಾಡೋದಂತಾದರೆ ಈಜು ವಾದಂತ ಅರ್ಥ, ಅವ್ನು ಬರ್ತಾನೆ ಅಂದರೆ ಹೋಗ್ತಾನೆ ಅಂತ ಅರ್ಥ, ಆಗಿಲ್ಲ ಮಾಡೋಕ್ಕಾಗತ್ತಾ? ಅದಕ್ಕೇನಿದೆ ಅದಕ್ಕೆ ಅರ್ಥ ಇದ್ದೇ ಇದೆ. ಅದೇ ರೀತಿ ಅದು ಸರ್ವ ಶಬ್ದ ವ್ಯವಹಾರ ಅಸಿದ್ಧಿ, ಶಬ್ದ ವ್ಯವಹಾರ ಶಾಬ್ದ ವ್ಯವಹಾರ, ಶಬ್ದಕ್ಕೆ ಸಂಬಂಧಪಟ್ಟಿದ್ದು ಯಾವುದದು ಶಾಬ್ದ, ಅದಕ್ಕೆ ಸರ್ವ ಶಾಬ್ದ ವ್ಯವಹಾರ ಅಸಿದ್ಧಿ ಒಪ್ಪಲೇಬೇಕು. ವ್ಯಾಕರಣ ಗೊತ್ತಿಲ್ಲ ಅಂತ ಒಪ್ಕೊಳ್ಳಿ, ವ್ಯಾಕರಣ ಒಪ್ಪೋದಿಲ್ಲ ಅಂತ ಹೇಳಬಾರ್ದು. ಗೊತ್ತಿಲ್ಲ ಅಂದ್ರೆ ನಮ್ಮ ಅಜ್ಞಾನ ಅಷ್ಟೇ, ಒಪ್ಪೋದಿಲ್ಲ ಅಂದ್ರೆ ಆರೋಪ, ಅದು ಅಜ್ಞಾನ ಬೇರೆ ಆರೋಪ ಬೇರೆ. ಆರೋಪ ಮಾಡಬೇಕಾದ್ರೆ ಯಾರೋ ಕಂಡು ಬರೋದಿಲ್ಲ ಅಂತ ಯೋಚನೆ ಇಲ್ಲ, ಆದರೆ ಯಾವುದೋ ಕಾರಣ ಕೊಟ್ಟು ಆರೋಪ ಮಾಡಾಗಿಲ್ಲ. ನಮ್ಮ ವೈಯಕ್ತಿಕ ಕಾರಣ ಬೇರೆ, ಅವ್ರ ಮೇಲೆ ಆರೋಪ ಮಾಡೋದು ಬೇರೆ. ಅದಕ್ಕೆ ಯಾಕಂದ್ರೆ ಆರೋಪ ಮಾಡಕ್ಕೆ ಬರೋದಿಲ್ಲ, ನೀನು ಒಪ್ಪದೇ ಇರೋದು ನಿಮ್ಮ ಇಷ್ಟ ಅಷ್ಟೆ. ಅಪಶಬ್ದ ಸಂಕೀರ್ಣೈ ಈ ಶಬ್ದೈ ಯೋ ನಿರ್ವರ್ತ್ಯೋ ವ್ಯವಹಾರ ಸ ಶಾಬ್ದ ವ್ಯವಹಾರ. ಈಗ ಅರ್ಥ ಬರಿ, ಶಾಬ್ದ ವ್ಯವಹಾರ ಅಂದ್ರೇನು? ಅಪಶಬ್ದ ಅಸಂಕೀರ್ಣೈಹಿ, ಸಂಕೀರ್ಣ ಅಂದರೆ ಸೇರೋದು, ಅಸಂಕೀರ್ಣ ಅಂದರೆ ಸೇರದೇ ಇರೋದು. ಅಪಶಬ್ದ ಅಸಂಕೀರ್ಣೈಹಿ, ಅಪಶಬ್ದದೊಂದಿಗೆ ಕೂಡದೇ ಇರತಕ್ಕಂತಹ ಶಬ್ದೈಹಿ ಅಂದರೆ ಶುದ್ಧ ಶಬ್ದಗಳಿಂದ, ಯೋ ನಿರ್ವರ್ತ್ಯೋ ವ್ಯವಹಾರ, ಯಾವ ವ್ಯವಹಾರವನ್ನು ನಾವು ಮಾಡ್ತೇವಲ್ಲ ಅದಕ್ಕೇನಂತ ಕರೀತಾರೆ, ಸ ಶಾಬ್ದ ವ್ಯವಹಾರ. ಲೋಕೇಹಿ ಗೋಶಬ್ದವತ್ ಗವ್ಯಾದಯೋಪಿ ಗವಾದಯ, ಇನ್ನೊಂದು ವಾಕ್ಯ ಪಾಠ ಅಂತಾರೆ, ಗವಯಾದಯೋಪಿ ಸಾಮ್ನಾ ಹಸ್ತಾಧಿಪತಿ ಪಿಂಡೇ ಪ್ರಯುಜ್ಯಂತೆ ತತಸ್ತೇಷಾಮಿ ತದ್ವತ್ ಪ್ರಯೋಗ ಪ್ರಸಂಗೇ ದುಷ್ಯತಿ ಚ ಅಪಶಬ್ದೈರಿತಿ ವಚನಾತ್ ವಚನಾತ್ ಪ್ರತ್ಯವಾಯ ಸ್ಯಾತ್. ಅತಏವ ಶಬ್ದ ಅಪಶಬ್ದ ವಿಭಾಗೋ ನಾಸ್ತಿ ತ್ಯಪಿದಿರಸ್ತಂ. ದೃಷ್ಟಾಂತ ಕೊಟ್ಟರು, ಗೋ ಅಂದ ತಕ್ಷಣ ನಮಗೆ ಅರ್ಥ ಆಗುತ್ತೋ, ಗವಯ ಅಂದ್ರೆ ಒಂದು ಶಬ್ದ ಅರ್ಥ ಆಗುತ್ತೆ. ಗೊತ್ತಾನೆ, ಯಾವುದು ಕತ್ತೆ ತೊಡಿಸಿ ಕುದುರೆಯಿಂದ ಒಪ್ಪೋದಿಲ್ಲ, ಎತ್ತಕ್ಕೆ ಕುದುರೆ ಶಬ್ದಕ್ಕೊಂದು ಅರ್ಥ ಇದೆ, ಕತ್ತೆ ಶಬ್ದಕ್ಕೊಂದು ಅರ್ಥ ಇದೆ. ಅದು ಗೊತ್ತಿಲ್ಲದೆ ಹೋಗಿ ಕತ್ತೆ ಕುದುರೆ ತೊಗೋ ಕತ್ತೆ ತಂದಿಲ್ಲಿಸ್ಬಿಟ್ಟು ಏನು ಮಾಡಬೇಕಾಗಿದ್ರೆ, ಇಟ್ಟು ಪರಿಚಿತಿ ಆಯ್ತು, ಅಮಂಗಳ ಆಗಿ ಹೋಗಿಬಿಡೋದಿಲ್ಲ, ಅದಕ್ಕಾಗಲ್ಲ ಹೇಳಕ್ಕೆ ಬರೋದಿಲ್ಲ. ಆ ಶಬ್ದ ಯಾಕಂದ್ರೆ ಒಪ್ಪೋದಿಲ್ಲ ಅಂತ ಹೇಳೋನಿಗೆ ಹೇಳಿತ್ತಿದ್ರು, ಯಾಕಂದ್ರೆ ಒಪ್ಪೋದಿಲ್ಲ ಅಂತ ಹೇಳೋ ವ್ಯಕ್ತಿ ಇಲ್ಲದ ಇರ್ಲಕ್ಕೆ ಸಾಧ್ಯ, ಹೇಗೆ ಧರ್ಮಾದಿಗಳನ್ನ ಒಪ್ಪೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಇದನ್ನ ಹೇಳೋದಕ್ಕೆ ಬರೋದಿಲ್ಲ. ಯಾರು ಇರಬೇಕಾಗಿಲ್ಲ, ಕೆಲವನ್ನ ಏನು ಮಾಡಬಹುದು, ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ನಾವೇ ಅನ್ಕೊಂಡು ಹೇಳ್ಬೋದು ಇದು ಒಪ್ಪೋದಿಲ್ಲ ಅಂದ್ರೆ ಹೇಗಾಗುತ್ತೆ ಅಷ್ಟೇ. ಯಾರು ಒಪ್ಪದೇ ಇರಬಹುದು, ಒಪ್ಪದೇ ಇರೋ ಕೇಸ್ ಇಲ್ಲ ಅಂತ ಒಂದು ಪ್ರಾಬಿಲಿಟಿ ಇಟ್ಕೊಂಡು ಮಾತಾಡ್ಬೋದು, ಏನು ತಪ್ಪಲ್ಲ. ಕೆಲವು ಎಂಥವ್ರು ಯಾವ ಬಂಡತನ ಅಂತ ಕರೀತಾರೆ, ಆ ಸ್ಥಿತಿಗೆ ಹೋಗ್ಬಿಡ್ತಾರೋ, ಯಾವುದು ಒಪ್ಪೋದಿಲ್ಲರಿ ಅಂತ ನಾವಾಗ ಏನು ಹೇಳ್ಬೇಕಾಗ, ಬಾಬಿ ಜೀವನ ಕೊಡು ಅಂತ ಹೇಳ್ತೀವಲ್ಲ ಆ ಟೈಪ್ ಮಾಡಿ. ಅದು ಕೆಲವ್ರು ಇರ್ತಾರಲ್ಲ, ಯಾವುದೋ ಒಪ್ಪೋದಿಲ್ಲ, ಏನು ಮಾಡಿದ್ರೆ ಒಪ್ಪೋದಿಲ್ಲ, ಎಷ್ಟು ಪ್ರಮಾಣ ಕೊಟ್ಟರು ಒಪ್ಪೋದಿಲ್ಲ, ಅಂಥವ್ರಿಗೆ ಇಂಥ ಮಾತು ಹೇಳಬೇಕಾಗುತ್ತೆ. ಅದು ಅದು ಟ್ರೈನಿಂಗ್ ಅಲ್ವಂತ, ಏನು ಒಪ್ಪದೆ ಏನು ಮಾಡಿ ಇಂಥ ದೋಷ ಹೇಳಬೇಕು ಅವ್ರಿಗೆ, ಯಾವ ಶಾಸ್ತ್ರನೂ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಅವನೇನು ಹೇಳಬೇಕು ಅವರಿಗೆ, ಅಂಥವ್ರಿಲ್ಲ ನೀವತ್ತು ಯಾವ ಶಾಸ್ತ್ರನೂ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಏನು ಹೇಳಬೇಕು, ಹಾಗಾದ್ರೆ ವ್ಯವಹಾರ ಬದುಕಲಿಕ್ಕೆ ಆಗೋದು. ಯಾವ ನಿಯಮನ ಒಪ್ಪೋದಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಟ್ರಾಫಿಕ್ ರೂಲ್ಸ್ ಕೂಡ ಏನಾದ್ರು ಶಾಸ್ತ್ರ ಅದು ಅಂತ ಗೊತ್ತಾನೆ, ಒಪ್ಪೋದಿಲ್ಲ ಅಂತ ಕೇಳ್ತಾರೆ, ಅವ್ರು ಬಿಡ ಒಪ್ಪೋದಿಲ್ಲ ಪಾಪ ಹೋಗೋ ಅಂತ ಕೇಳ್ತಾರ, ಒಳಗಾಗಿ ಇದೊಂದು ಇನ್ನೊಂದು ಅಪ್ಪ ಆರೋಪ ಮಾಡ್ತಾರೆ, ತಪ್ಪು ಮಾಡಿದ್ದೊಂದು ಒಪ್ಪೋದಿಲ್ಲ ಇನ್ನೊಂದು ತಪ್ಪದು. ಅನೇಕರಿಗೆ ಗೊತ್ತಿರ್ಬೋದು, ಕಾನೂನು ಗೊತ್ತಿಲ್ಲದವರು ಒಂದು ಅಫೆನ್ಸ್ ಮತ್ತೆ, ನನಗೆ ಗೊತ್ತಿರಲಿಲ್ಲ ಟ್ಯಾಕ್ಸ್ ಕೊಡೋದು ಅಂತ ಕೇಳಿದರೆ, ಟ್ಯಾಕ್ಸ್ ಕೊಡೋದು ಗೊತ್ತಿರಲಿಲ್ಲ, ಇದು ಟಿಕೆಟ್ ತೊಡ್ಬಾ ಸಬ್ ಗೊತ್ತಿದ್ದಿಲ್ಲ ಅಂತ ಕೇಳಿದರೆ, ಅದು ಅದು ಬೇರೆ ಮಹಾತ್ಮರಿ ಹಾಗೆ ಇನ್ನೊಂದು ಕೇಸ್ ಆಗ್ತೀವಿ ಅಂತ ಹೇಳ್ತಾರೆ. ಅದು ಹೇಳಕ್ಕೆ ಬರೋದಿಲ್ಲ, ಲೈಸೆನ್ಸ್ ತೊಗೋಬೇಕಾದ್ರೆ ಅವೆಲ್ಲ ಹೇಗೆ ನಿಯಮ, ಟ್ರಾಫಿಕ್ ರೂಲ್ಸ್ ಇಲ್ಲದೆ ಹೋದರೆ ವೆಹಿಕಲ್ ರೈಡಿಂಗ್ ಬಂದರೆ ಮಾತ್ರ ಲೈಸೆನ್ಸ್ ಕೊಡೋದಿಲ್ಲ, ಆ ರೂಲ್ಸ್ ಗೊತ್ತಿರಬೇಕು. ಇಲ್ಲದೆ ಹೋದರೆ ಅವರು ರೈಡಿಂಗ್ ಕೊಡೋದಿಲ್ಲ, ಲೈಸೆನ್ಸ್ ಯಾಕೆ ಕೊಡೋದಿಲ್ಲ. ಅದೇ ರೀತಿಯಲ್ಲಿ ಶಬ್ದ ವ್ಯವಹಾರ ಗೊತ್ತಿರಲೇಬೇಕು. ನಚ ಶಬ್ದ ಅಪಶಬ್ದಯೋರ್ ವಿಭಾಗೋ ವಿಭಾಗ ವಿನಾ ವ್ಯಾಕರಣ ವ್ಯಾಕರಣಾತ್ ಶಕ್ಯತೆ ಜ್ಞಾತು. ಇದು ಶಬ್ದ, ಇದು ಅಪಶಬ್ದ, ಇದು ಸರಿಯಾದ ಶಬ್ದ, ಸರಿಯಾದ ಶಬ್ದ ಅದು ಗೊತ್ತಾಗಲಿಕ್ಕೆ ಏನು ನಮಗೆ ಆಧಾರ? ವ್ಯಾಕರಣಂ ವ್ಯಾಕರಣಾತ್ ಶಕ್ಯತೆ, ವ್ಯಾಕರಣ ಶಾಸ್ತ್ರವೇ ಅದಕ್ಕೆ ಆಧಾರ. ಆದ್ದರಿಂದ ವ್ಯಾಕರಣ ಶಾಸ್ತ್ರ ಒಪ್ಪೇ. ಅತಃ ತತ್ ಪ್ರಾಮಾಣ್ಯ ಅನಂಗೀಕಾರೇ ಶಾಬ್ದ ವ್ಯವಹಾರ ಏವ ಸಿದ್ಧೇತ. ಶಾಬ್ದ ವ್ಯವಹಾರ ಸಿದ್ಧೇತ ಅಂದರೆ ಛೇದನ ಆಗಿಬಿಡುತ್ತೆ, ಶಾಬ್ದ ವ್ಯವಹಾರ ಮಾಡಲಿಕ್ಕೆ ಬರದಂತೆ ಆಗಿಬಿಡುತ್ತೆ. ಅತಏವ ಅಷ್ಟಕಾದಿ ಸ್ಮೃತಿವನ್ ಮೂಲಮಿ ತಸ್ಯ ಕಲ್ಪನೀಯಂ. ಅದೇ ರೀತಿ ಪ್ರಮಾದ ಪರಿಹಾರಾರ್ಥತ್ವೇನ ವೇದ ಸಾಕ್ಷಾ ವೇದ ರಕ್ಷಾಧಿಕಮಿ ಸಿದ್ಧಮಿತಿ. ಅಲ್ರಿ, ವ್ಯಾಕರಣಕ್ಕೆ ವೇದ ಮೂಲತ್ವ ಇಲ್ಲೇ ಇಲ್ಲಲ್ಲ, ಅದು ಯಾಕೆ ಒಪ್ಪಬೇಕು ಅಂತ ಕೇಳಿದರೆ ಏನು ಒಪ್ಪೇ ಹೇಳಬೇಕಾಗಿಲ್ಲ. ಹೇಗೆ ಮಂಗಲಾಚರಣೆಗೆ ಬೇರೆ ವೇದ ಸಿಗದೆ ಹೋದರೂ ಕೂಡ ಏನು ಮಾಡಿಕೊಟ್ಟಿರಿ ನಾವೀಗ, ವೇದ ಇರಬೇಕು ಅಂತ, ಸಮಾಪ್ತಿ ಕಾಮೋ ಮಂಗಲ ಮಾಶ್ಚರ್ಯ ಅದು ವೇದ ಇರಬೇಕು ಅಂತ ಹೇಗೆ ಹೇಳ್ತೇವೋ, ಇದಕ್ಕೂ ಒಂದು ವ್ಯಾಕರಣ ವೇದ ಮೂಲವಲ್ಲದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದ್ದೇ ಇದೆ ಅಂತ ಕಲ್ಪನೆ ಮಾಡಬೇಕೇ ಹೊರತು ಇಲ್ಲ ಅಂತ ಹೇಳೋದಕ್ಕೆ ಹೋಗಬಾರ್ದು. ಪ್ರಮಾದ ಪರಿಹಾರ ದೊಡ್ಡವ್ರನ್ನ ಮಾತು ಹೇಳ್ತಾ ಆಧಾರ ಇರಬೇಕು ಅಂತ ಅರ್ಥ, ಸಿಂಪಲ್. ನಮ್ಮ ಭಾರಿ ದೊಡ್ಡವ್ರನ್ನ ವಿಷಯ ಹೇಳಿದ್ರು ಏನರ್ಥ ಅದಕ್ಕೆ? ಕೋರ್ಟ್ ಡಿಸಿಷನ್ ಕೊಡುತ್ತೆ, ಒಪ್ಕೊಂಡ್ಬಿಡ್ತೀವಿ ಅಷ್ಟೇ. ಯಾವ ಬೇಸಿಸ್ ಮೇಲೆ ಕೊಟ್ಟ, ಯಾವ ಅದನ್ನು ಕೇಳಕ್ಕೆ ಹೋಗೋದಿಲ್ಲ ನಾವು, ಇದ್ದೇ ಇರುತ್ತೆ ಗೊತ್ತಾಯ್ತಾ. ಅದನ್ನ ಧೀರವಾಗಿ ಏನು ಮಾಡ್ತೀವಿ, ಯಾರು ಕೇಳಿಬಿಟ್ರೆ ಆ ಲಾಯರ್ ಕೇಳೋದು ಅಂತ ಹೇಳಿ, ಆ ಪಾಯಿಂಟ್ಸ್ ಎಲ್ಲ ಲಾಯರ್ನ ಕೇಳಿ. ಜಡ್ಜ್ಮೆಂಟ್ ಏನಾಯ್ತು ಅಷ್ಟೇ ನಿಮಗೆ ಗೊತ್ತಿರ್ತದೆ ಹೊರತು ಡೀಟೇಲ್ಸ್ಗೆಲ್ಲ ಯಾರು ಬೇಕು? ಕಾಂಪಿಟೇಟ್ ಅಥಾರಿಟಿ ಬೇಕಷ್ಟೇ. ಪ್ರಮಾದ ಪರಿಹಾರ ಅರ್ಥತ್ವೇನ ವೇದ ರಕ್ಷಾಧಿಕ ಸಿದ್ಧಮಿತಿ. ಅದೇ ರೀತಿ ಪ್ರಮಾದ ಪರಿಹಾರಕ್ಕೋಸ್ಕರ ವೇದ ರಕ್ಷಾವನ್ನು ಯಾವುದರಿಂದ ಮಾಡಬೇಕು? ನಿರುಕ್ತದಿಂದ ಮಾಡಬೇಕು. ಅದಕ್ಕೆ ವೇದ ಆದಿಶಬ್ದ ನಿರುಕ್ತ ಅಂತ ಹೇಳಿದ್ರೆ ವ್ಯಾಕರಣ ನಿರುಕ್ತಾದೀನಾಮ್ ಅಂತ ಹೇಳಿರೋದ್ರಿಂದ ವ್ಯಾಕರಣ ಲೌಕಿಕ ಪ್ರಯೋಗಕ್ಕೆ ಬೇಕು, ನಿರುಕ್ತ ವೈದಿಕ ಪ್ರಯೋಗಕ್ಕೆ ಬೇಕು. ಸೊ ವೈದಿಕಕ್ಕೂ ವ್ಯಾಕರಣ ಇದೆ, ಎರಡಕ್ಕೂ ಹೇಳೋದಕ್ಕೋಸ್ಕರ ಒಟ್ಟಿಗೆ ಸೇರಿಸ್ಬಿಟ್ಟು. ನಿರ್ವಚನ ಎಟಿಮಾಲಜಿ, ಒಂದು ಪದವನ್ನು ಬಿಡಿಸಿ ಅರ್ಥ ಅದರೊಳಗೆ ಅರ್ಥ ಇದೆ ತೋರಿಸೋದಕ್ಕೆ ಏನಂತ ಕರೀತಾರೆ? ನಿರುಕ್ತ ನಿರ್ವಚನ ಕೇಶವ ಅಂತಿದೆ. ಏನು ಕೇಶವ ಅಂತ ಯಾರಿಗೂ ಕೇಶವ ಅಂತ ಕರೆದ್ರೆ ಹೆಸರು ಒಂದು, ಯಾರಿಗೆ ಹೆಸರು ಅಷ್ಟೇ ಒಂದು, ಏನೂ ಇಲ್ಲೇ ಇಲ್ಲ. ಆದರೆ ಬ್ರಹ್ಮ ವಿಷ್ಣುವಿಗೆ ಯಾತಕ್ಕೆ ಹೆಸರು? ಕಾ ಅಂದರೆ ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು, ಕಾ ಈಶಾ ವಾ ಅವರನ್ನು ವರ್ತ ಇತಿ ನೇಮನ ಮಾಡಬಹುದು ಅದಕ್ಕೆ ಕೇಶವ ಅಂತ ಕರೀತಾರೆ. ಆ ಪದದಿಂದ ಏನಂತ ಬಂತೀಗ ಅರ್ಥ? ನಿರ್ವಚನ, ಅದಕ್ಕೆ ನಿರ್ವಚನ ಅಂತ ಕರೀತಾರೆ. ವಿಷ್ಣು ಪದ ಇದೆ, ವಿಶ್ವ ವಿಶ್ವಕ್ ವರ್ತತೆ ಇತಿ ವಿಷ್ಣು. ವಿಕಾರಕ್ಕೊಂದು ಅರ್ಥ ಇದೆ, ವಿಶ್ವಕ್ಕೊಂದು ಅರ್ಥ ಇದೆ, ಶ್ವ ಅಂದ್ರೆ ಒಂದು ಅರ್ಥ ಇದೆ. ಅದೆಲ್ಲ ಬಿಡಿಸಿ ಹಿಡಿದಾಗ ಏನಾಗುತ್ತದು? ಅದು ಇಂಗ್ಲೀಷ್ ಆಡಿ ಹೇಳಕ್ಕೆ ಬರೋದಿಲ್ಲ. ಯಾವುದೋ ಒಂದು ಪದ ನಿರುಕ್ತಿ ಮಾಡೋದಿಲ್ಲ, ಬರೀ ಪ್ರಾಕ್ಟೀಸೆ ಹೊರತು ನಿರುಕ್ತಿ ಅಂತ ಬೇರೆ ಭಾಷೆಗಳಲ್ಲಿ ಲಿಮಿಟೆಡ್. ಕೆಲವು ಭಾಷೆ ಇಲ್ಲೇ ಇಲ್ಲ. ನಾವು ಇಪ್ಪ ಸಂಸ್ಕೃತದಲ್ಲಿ ಮಾತ್ರ ಏನಾಗಬೇಕು, ಪ್ರತಿ ಶಬ್ದಕ್ಕೆ ಏನಿರಬೇಕು ಒಂದು ನಿರ್ವಚನ ಇರಲೇಬೇಕು. ಅದು ಸಂಸ್ಕೃತ ಸ್ಪೆಷಾಲಿಟಿ. ವೇದರಕ್ಷ ಎರಡು ಒಂದೇ, ಉತ್ಪತ್ತಿಗೆ ನಿರ್ವಚನ, ಉತ್ಪತ್ತಿ ಹೇಗೆ ಬಂತು ತೋರಿಸ ನಿರ್ವಚನ ಅಂತ ಕರೀತಾರೆ. ನಿರ್ವಚನ ಅದು ಕೂಡ ನಿರುಕ್ತಿ. ವೇದ ನಿತರಾಮ್ ವಚನ, ಅದು ಸರಿಯಾಗಿ ಬಿಡಿಸಿಡೋದು ಅಂತ ಅರ್ಥ. ಅಸ್ತು ವಾಕ್ಯಸ್ಯ ಸಿದ್ಧಾರ್ಥೆ ಪ್ರಾಮಾಣ್ಯಂ. ಆ ಘಟ್ಟ ಮುಗೀತು. ಒಟ್ಟಿನ ಮೇಲೆ ಏನೇ ಆಶಯ ಆಯ್ತು, ಈಗ ವೇದಗಳು ಪ್ರಮಾಣ ಅಂತ ಒಪ್ಪೋದಿಲ್ಲ. ಯಾವುದೇ ಒಂದು ವಾಕ್ಯಕ್ಕೆ ಪ್ರಾಮಾಣ್ಯ ಬರಬೇಕಾದ್ರೆ ಕಾರ್ಯದಲ್ಲಿ ಅದರ ತಾತ್ಪರ್ಯ. ವೇದಗಳಿಗೆ ನೀವು ತಾತ್ಪರ್ಯ ವಿಷ್ಣು ಅಂತ ಹೇಳ್ತಾ ಇದ್ದೀರಿ. ವಿಷ್ಣು ಅನ್ನೋದು ಕಾರ್ಯ ಅಲ್ಲ, ಅದು ಸಿದ್ಧ ವಸ್ತು. ಸಿದ್ಧವತ್ತು ಆದ ವಿಷ್ಣುವನ್ನ ವೇದಗಳು ಹೇಗೆ ಹೇಳುತ್ತೆ? ಒಂದು ವೇದವೂ ಹೇಳೋದಿಲ್ಲ. ನೀವು ನೋಡಿ ಎಲ್ಲ ವೇದರು ಹೇಳುತ್ತೆ ಅಂತ ಹೇಳ್ತೀರಿ, ಹೇಗೆ ಅಂತ ಕೇಳಿದರೆ ಹಾಗಲ್ಲ. ಎಲ್ಲ ವಾಕ್ಯಗಳ ತಾತ್ಪರ್ಯ ಯಾವುದರಲ್ಲಿದೆ? ಸಿದ್ಧ ವಸ್ತುವಿನಲ್ಲೇ ಇದೆ ಅಂತ ಹೇಳಿ ಉಪಸಂಹಾರ ಮಾಡಿ ದೊಡ್ಡ ಆಕ್ಷೇಪಕ್ಕೆ ಉತ್ತರವನ್ನು ಕೊಟ್ಟು. ಈ ಕಾರ್ಯತವಾದ ಉತ್ತರ ಕೊಡದೆ ಹೋಗಿದ್ರೆ ವಿಷ್ಣು ಪ್ರತಿಪಾದಕತ್ವ ವೇದಕ್ಕೆ ಸಿದ್ಧವನ್ನು ಬರ್ತಿರಲಿಲ್ಲ. ಅದಕ್ಕೆ ಅದನ್ನು ಹೇಳಿಕೊಟ್ಟು, ಅಸ್ತು ವಾಕ್ಯಸ್ಯ ಸಿದ್ಧಾರ್ಥೆ ಪ್ರಾಮಾಣ್ಯಂ ತಥಾಪಿ ಸಮತೀತ ಕ್ಷರಾಕ್ಷರತ್ವಾದಿ ರಕ್ಷಣೆ ನಾರಾಯಣೆ ಸಕಲ ಸದಾಗಮಾನ ಪ್ರಾಮಾಣ್ಯಮಿತ್ತೇ ತತ್ ಕುತಸ್ಸಿದ್ಧೇ. ಅದ ಸ್ವಲ್ಪ ಒಪ್ಕೋತೇನೆ ಎಂದವರು. ಏನು ಒಪ್ಕೋತೇನೆ? ಸಿದ್ಧ ವಸ್ತುವಲ್ಲಿ ಪ್ರಾಮಾಣ್ಯ ಒಪ್ಕೋಣ, ಮತ್ತು ಒಪ್ಪೋದಿಲ್ಲ ಅಂತ ಹೇಳಿದ್ದೆ. ತಥಾಪಿ ಆದರೂ ಕೂಡ ಸಮತೀತ ಕ್ಷರಾಕ್ಷರತ್ವಾದಿ ರಕ್ಷಣೆ ನಾರಾಯಣೆ. ನಿಮ್ಮ ನಾರಾಯಣ ಎಂಥವನು? ಸಮತೀತ ಕ್ಷರಾಕ್ಷರ ಸದಾಗಮ ಹೇಳಿದ್ರ ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ಅಂತ ಹೇಳಿದ್ದೀರಿ. ಕ್ಷರ ಮತ್ತು ಅತಿ ಅಕ್ಷರಗಳಿಂದ ಅತೀತನಾದವನು, ಬೇಯಲಿರೋನು ಅಂತ ಹೇಳಿದ್ದೀರಿ. ಮತ್ತೆ ಅವನ ಬಗ್ಗೆ ಸಕಲ ಸದಾಗಮಾನಾಂ ಪ್ರಾಮಾಣ್ಯಂ, ಸಕಲ ಸದಾಭಗಳು ಅವನ್ನೇ ಹೇಳ್ತೀರಿ. ಏನೋ ಕೆಲವು ಭಾಗವತ ಹೇಳುತ್ತೆ ಹೇಳ್ಕೊಂಡೋಗಿ, ವಿಷ್ಣು ಪುರಾಣ ಹೇಳ್ಕೊಂಡು ಎಲ್ಲದೂ ಅದೇ ಹೇಳುತ್ತೆ ಅಂದ್ರೆ ಏನರ್ಥ ಅದಕ್ಕೆ? ಹೋಗ್ಲಿಸು, ಲೋಕಶಬ್ದ ಶಾಸ್ತ್ರ ಶಬ್ದ ಎಲ್ಲಾ ಶಬ್ದಗಳು ದೇವರನ್ನೇ ಹೇಳುತ್ತೆ ಅಂತ ಹೇಳ್ತೀರಲ್ಲ, ಇದು ಒಪ್ಪಲಕ್ಕೆ ಆಗೋದಿಲ್ಲ. ಇದಕ್ಕೇನು ಆಧಾರ ಅಂತ ಕೇಳ್ತಾರೆ. ನಹಿ ನಿಶ್ಚಾಯಕ ಪ್ರಮಾಣೇನ ವಿನಾ ಸಂಭಾವನಾ ಮಾತ್ರೇಣ ಅರ್ಥ ಸಿದ್ಧಿರ್ಭವತಿ. ಎಲ್ಲ ಕೋಟಬಲ್ ಲೈನ್ಸಿವ್. ನಹಿ ನಿಶ್ಚಾಯಕ ಪ್ರಮಾಣೇನ ವಿನಾ ಡೆಸಿಸಿವ್ ಪ್ರೂಫ್, ನಿಶ್ಚಾಯಕ ಪ್ರಮಾಣ ಅಂದ್ರೇನು? ಡೆಸಿಸಿವ್ ಪ್ರೂಫ್ ಇಲ್ಲದೆ ಹೋಗಿಬಿಟ್ರೆ ಸಂಭಾವನಾ ಮಾತ್ರೇಣ, ಬರೀ ಸಂಭಾವನಾ ಪ್ರಾಬಬಿಲಿಟಿ, ಜಸ್ಟ್ ಪ್ರಾಬಬಿಲಿಟಿ ಇರೋದು ಮಾತ್ರಕ್ಕೇನೆ ಏನು ತೀರ್ಮಾನ ಆಗೋದಿಲ್ಲ. ಅರ್ಥ ಸಿದ್ಧಿ ನಭವತಿ. ಅರ್ಥ ಅಂದ್ರೇನು? ವಿಷಯ. ವಿಷಯ ಒಂದು ಪ್ರೂವ್ ಆಗೋದಿಲ್ಲ, ಗೊತ್ತಾಯ್ತಾ. ಅವ್ರು ಊರಿಗೆ ಬರಬಹುದು ಅಂತ ಮಾತ್ರಕ್ಕೆ ಬಂದರು ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ. ಇವತ್ತು ಯಾರು ತಪ್ಪು ಮಾಡಬಹುದು ತಪ್ಪು ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ತಪ್ಪು ಮಾಡಬಹುದು ಬೇರೆ, ತಪ್ಪು ಮಾಡಿದ್ದಾನೆ ಅಂತ ಬೇರೆ. ತಪ್ಪು ಮಾಡಿದ್ದಾನೆ ಬದುಕೇನು ಬೇಕು ನಮಗೆ? ಒಂದು ಪ್ರೂಫ್ ಬೇಕು. ಅದೇ ರೀತಿನೇ ಇವತ್ತು ದೊಡ್ಡ ಗಲಾಟೆ, ಆರೋಪ ಅಪರಾಧಿ, ಆರೋಪಿ ಅಪರಾಧಿ ಅಲ್ಲ, ದೊಡ್ಡದು ಗಲಾಟೆ ನಡೀತಿದೆಯಲ್ಲ, ಆರೋಪಿ ಅಪರಾಧಿ ಅಲ್ಲ, ಆ ರೀತಿ ಇದ್ದಾಗೆ ಹೇಳ್ಬೋದಲ್ಲ. ಅದಕ್ಕೆ ಹೇಳುತ್ತೆ, ಹಿ ನಿಶ್ಚಾಯಿಕ ಪ್ರಮಾಣೇನ ವಿನ ಸಂಭಾವನಾ ಮಾತ್ರೇನ ಅರ್ಥ ಸಿದ್ಧಿರ್ಭವತಿ. ಏನಾಯ್ತು ಈಗ, ಒಂದು ಹತ್ತು ವರ್ಷ ಸರ್ವಿಸ್ ಮಾಡಿದ್ದ, ಸಾಮಾನ್ಯ ಏನನ್ಸುತ್ತೆ, ಇಷ್ಟು ಇಂಕ್ರಿಮೆಂಟ್ ಇಷ್ಟು ಆಗಿರಬಹುದು, ಪ್ರಾಬಬಿಲಿಟಿ ಅಷ್ಟೇ. ಆಗಿರ್ಬೇಕು ಅಂತ ಏನೋ ಡಿಸ್ಮಿಸ್ ಆಗಿ ಕೆಲಸ ಕಳ್ಕೊಂಡಿರ್ಬೋದು ಈ ಮಧ್ಯವ್ರು ಹೋಗ್ತಾನೆ, ಅಥವಾ ಯಾವುದೋ ಕಾಣಕ್ಕೆ ಇಟ್ಕೊಂಡು ಹೆಲ್ಡಪ್ ಆಗಿರ್ಬೋದು, ಯಾವುದೋ ಕೋರ್ಸ್ ಮಾಡ್ದೇನೆ ಹಾಗೆ ಬಿಟ್ಟಿರ್ಬೋದು, ಅಥವಾ ಯಾವುದೋ ಒಂದು ಸರ್ವಿಸ್ ಕೌಂಟ್ ಆಗದೇನೆ ನಿಂತಿರ್ಬೋದು. ಪ್ರಾಬಬಿಲಿ ಏನೋ 10 ವರ್ಷ ಆಗಿ ರಿಕ್ರೂಟ್ಮೆಂಟ್ ಬಂದಿರ್ಬೋದು ಅಷ್ಟೇ, ಬಟ್ ಪ್ರೂಫ್ ಅಲ್ಲ. 10 ವರ್ಷ ಆಗಿದ್ದರೂ ಕೂಡ ಕೆಲವು 14 ವರ್ಷ ಪ್ರಮೋಷನ್ನು, 5 ವರ್ಷ ಪ್ರಮೋಷನ್ ತೆರುತ್ತೆ, 5 ವರ್ಷ ಆದಷ್ಟ ಪ್ರಮೋಷನ್ ಕೊಡೋದಕ್ಕೆ ನೇಮ ಇಲ್ಲ. ಯಾವುದಾಗ ಹೆಲ್ಡಪ್ ಮಾಡ್ಬೋದು, ಅಥವಾ 5 ವರ್ಷ ಆತ ಎಲ್ಲ ಸರಿ ಇದ್ದರೂ ಇವನೇ ಪ್ರಮೋಷನ್ ಬಂತು ಅಂತ ತಿಳ್ಕೊಳ್ಳಾಗಿಲ್ಲ, ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ಅಪ್ರೂವಲ್ ಬರಬೇಕು ಅಂತ, ಹೌದು ಆಗಿದೆ ಅಕ್ಸೆಪ್ಟೆಡ್ ಅಂತ ಬರಬೇಕಾದ್ರೆ. ಅದು ಬರೋವರೆಗೂ ಕೂಡ ಏನು ಕೊಡೋದಿಲ್ಲ, ಸಂಬಂಧಪಟ್ಟ ಬೆನಿಫಿಟ್ಸ್ ಯಾವುದು ಸಿಗೋದಿಲ್ಲ. ಅದು ನಿಶ್ಚಾಯಕ ಪ್ರಮಾಣ ಅದು, ಮತ್ತೆ ನಿಶ್ಚಾಯಕ ಪ್ರಮಾಣ ಅಂತ ಕೇಳಿದ್ರೆ ಅದಕ್ಕೇನೆ ಸಕಲ ದಹಿ ನಿಶ್ಚಾಯಕ ಪ್ರಮಾಣೇನ ವಿನ ಸಂಭಾವನಾ ಮಾತ್ರೇಣ ಅರ್ಥಸಿದ್ಧಿ ಭವತಿ. ಆದ್ದರಿಂದ ಯಾವುದೇ ಒಂದು ಆಧಾರ ಸಿಕ್ಕ ಮಾತ್ರಕ್ಕೆ ಏನಂತ ನಮಗೇನು ಡೆಸ್ಟಿವ್ ಪ್ರೂಫ್ ಕೊಡದೆ ಹೋದ್ರೆ ಏನಂತ ಹೇಳಕ್ಕೆ ಬರೋದಿಲ್ಲ, ಅಸರ್ಟ್ ಮಾಡೋಕ್ಕೆ ಬರೋದಿಲ್ಲ, ಎಂಫಸಿಸ್ ಮಾಡಿ ಇದೇ ಹೌದು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಂಭಾವನಾ ಕಾರಣಮೇವ ಪ್ರಾಗುಕ್ತಂ ಸಮಸ್ತಂ. ನೀವು ಹೇಳಿದ್ದೆಲ್ಲ ಏನು, ಸಂಭಾವನಾ ಕಾರಣ ಕೊಟ್ಟರಿ ಅಷ್ಟೇ. ಸಿದ್ಧವಸ್ತುವಿನಲ್ಲಿ ಪ್ರಾಮಾಣ್ಯ ಬಂತು ಒಂದು ಮಾತ್ರಕ್ಕೆ ಆ ಸಿದ್ಧವಸ್ತು ವಿಷ್ಣುನೇ ಆಗಬೇಕು ಅಂತಿಲ್ಲ, ಶಿವ ಆಗ್ಬೋದಲ್ಲ. ಒಂದು ಒಪ್ಕೊಂಡಿವಿ ನಾವೀಗ, ಸಿದ್ಧ ಆಗಮಗಳು ಹೇಳುತ್ತೆ, ಸಿದ್ಧ ವಸ್ತುವನ್ನೇ ಹೇಳುತ್ತೆ ಅಂತ ಅಷ್ಟು ಒಪ್ಕೋತೇವೆ. ವಿಷ್ಣುವನ್ನೇ ಹೇಳುತ್ತೆ ಅಂತ ಯಾಕೆ ಹೇಳ್ತೀರಿ ನೀವೀಗ? ಅದಕ್ಕೇನು ಆಧಾರ ಇದೆ ಅಂತ ಕೇಳ್ತಾರೆ. ಪ್ರಾಗುಕ್ತಂ ಸಮಸ್ತಂ ಜ್ಞೇಯೇತೆ ರೀತಿ ವಾಕ್ಯಪಿನ ವಿಶಿಷ್ಟ ಭಗವತ್ ಸ್ವರೂಪ ಪ್ರತಿಪಾದಕತ್ವ ಸರ್ವೇಷಾಂ ಸದಾಗಮಾನಾಮಾಚೆಷ್ಟೇ ವಕ್ಷ್ಯಮಾಣ ಶಂಕಾಚ ನ ಪರಿಹರತಿ ಇತ್ಯತ ಉಕ್ತ ಮುಕ್ತಂತೆ. ಏನೋ ಆಧಾರ ಕೊಟ್ಟರೆ ನೀವೀಗ ಜ್ಞೇಯತೆ ಸದಾಯುಕ್ತ ಏತೆ ಕೊಟ್ಟಿದ್ದೀರಿ, ಅದು ಕೂಡ ವೇದ ಸರಿಯಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು, ಒಬ್ಬರು ಸರ್ವೋತ್ತಮ ಅಂತ ಗೊತ್ತಾಗುತ್ತೆ ಅಂತ ಅಷ್ಟೇ ಹೊರತು, ವಿಷ್ಣುವೇ ಸರ್ವೋತ್ತಮ ಅಂತಾಗಲಿ ವಿಷ್ಣುವನ್ನೇ ಎಲ್ಲವೂ ಹೇಳುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳುತ್ತೆ. ಇವೆಲ್ಲ ಸರಿಯಾಗಿ ನೋಡಬೇಕು, ಒಂದು ಡಾಕ್ಯುಮೆಂಟ್ ಅಬ್ಸರ್ವ್ ಸ್ಟಡಿ ಮಾಡಬೇಕಾದ್ರೆ ಪ್ರತಿಯೊಂದು ಸರಿ ಇದ್ರೆ ಮಾತ್ರ ಹೇಗೆ ಅಬ್ಸರ್ವ್ ಮಾಡ್ತಾರಲ್ಲ ಆ ಥರ, ಪ್ರತಿಯೊಂದು ಸರಿ ಇರಬೇಕು. ಶಾಸ್ತ್ರದಲ್ಲಿ ಅದಕ್ಕಿಂತ ಕೇರ್ಫುಲ್ ಅಂತ ತಗೋತಾರೆ. ಯಾಕೆ? ಅದು 1000 ಲಕ್ಷಾಂತರ ಕೋಟ್ಯಂತರ ವ್ಯವಹಾರವಾದ್ರೆ ಇದೇನಿದು ಕ್ವೆಶ್ಚನ್, ಲೈಫ್ ಅಂಡ್ ಡೆತ್ ಹಿಂದೆ ಹೇಳಿದ್ದಾರೆ. ಬಹುತರ ಶರೀರ ವಿತ್ತವ್ಯಯಾದಿ ಸಾಧ್ಯ ಪಾರತ್ರಿಕಿ ಪ್ರವೃತ್ತಿ ಅಂತ ಹೇಳಿದ್ದಾರೆ. ಇದಕ್ಕೆ ಲೈಫ್ ಡೆಡಿಕೇಟ್ ಮಾಡ್ಬೇಕು ಇದಕ್ಕೆ. ಅಂತ ಹೊತ್ತಲ್ಲಿ ಏನ್ ಮಾಡ್ಬೇಕು, ನಾವಾಗ ಎಷ್ಟು ಗಟ್ಟಿ ಮಾಡ್ಕೊಂಡ್ರು ಇನ್ನೂ ಗುಣ ಮಾಡ್ಕೊಳ್ಳೋಕೆ ಇರ್ಬೇಕು, ನಿಶ್ಚಯ ಜ್ಞಾನ ಇರ್ಬೇಕು. ಇದು ಯೋಚನೆ ಮಾಡಿದ್ರೆ ನಮ್ದೇನು ಏನ್ ತಿಳ್ಕೊಂಡ್ಬಿಟ್ರು, ಏನೋ ನಂಬ್ಕೊಂಡು ಹೋಗ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಶಾಸ್ತ್ರ ಓದ್ದವರನ್ನ ಇವ್ರು ತಿಳ್ಕೊಂಡಿದ್ದು ಏನಂತ, ಏನೋ ನಂಬ್ಕೊಂಡು ನಾವು ಸಂಧಾನ ಮಾಡಿದ್ರೆ ನಮ್ಮ ನಂಬಿಕೆ ಮಾಡ್ಬೇಕು ಅಂತ ಅವ್ರ ನಂಬಿಕೆ ಅಷ್ಟೇ ಹೊರತು ನಂಬಿಕೆ ಇದೆ ಮಾಡ್ಕೊಳ್ಳಿ, ನಂಬಿಕೆಯಲ್ಲೇ ಬಿಡ್ತೀವಿ ಅಷ್ಟೆ. ನಮ್ಮ ಚಾಯ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಶಾಸ್ತ್ರ ಹೇಳ್ತಾ ಇದೆ ಪ್ರತಿಯೊಂದನ್ನು ಏನು ಮಾಡ್ಬೇಕು, ನಾವು ಗಟ್ಟಿ ಮಾಡ್ಕೊಂಡು ತಿಳ್ಕೊಂಡೇ ಮಾಡಿದರೆ ಪೂರ್ತಿ ಪುಣ್ಯ ಬರುತ್ತೆ, ಶೂನ್ಯ ಬರೋದಿಲ್ಲ. ಅದಕ್ಕೆ ವಿಷ್ಣುವನ್ನೇ ಹೇಳುತ್ತೆ, ಹೇಗೆ ಹೇಳ್ತೀರಿ ನೀವೀಗ? ಉಕ್ತಂಚೇತಿ ತಕ್ಷಣ ಆಚಾರ್ಯ ಉತ್ತರ ಕೊಡ್ತಾರೆ, ಉಕ್ತಂಚ ನಾರದೀಯೇ. ಆಚಾರ್ಯ ಕೊಟೇಶನ್ ಕೊಟ್ಟರು, ಯಾತಕ್ಕೆ ಕೊಟ್ಟರು ಅಂತ ಟೀಕಾರ ಹಿನ್ನೆಲೆ ಹೇಳ್ತಾರೆ. ಯಾಕೆ ಕೊಟ್ಟರು ಆಚಾರ್ಯ? ಸುಮ್ಮನೆ ಹೇಳ್ಕೊಂಡವ್ರು ಸಾಕಾಗ್ತಿತ್ತಲ್ಲ ಅಂತ ಕೇಳಿದ್ರಿ, ಪ್ರಶ್ನೆಗೆ ಉತ್ತರ ಬರ್ತಿರಲಿಲ್ಲ, ಗೊತ್ತಾಯ್ತು. ಅದಕ್ಕೋಸ್ಕರ ಆಚಾರ್ಯ ಕೋಟ್ ಮಾಡ್ತಿದ್ದಾರೆ, ನಾರದೀಯೇ ಉಕ್ತ. ನಾರದೀಯ ಪುರಾಣದಲ್ಲಿ ಹೇಳಿದ್ದಾರೆ ಏನಂತ, ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರಹಿ ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋ ಪ್ರಮಾಣಾನಾಂಚ ಸರ್ವೇಷಾಂ ತದರ್ಥಂಚ ಅನ್ಯದುಚ್ಯತೆ ಇತಿ. ಎಷ್ಟು ಸ್ಪಷ್ಟವಾಕ್ಯ, ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಅನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರಹಿ. ಎಲ್ಲ ಶಾಸ್ತ್ರಗಳು ಕೂಡ ನಾರಾಯಣಂ ನಾರಾಯಣನನ್ನ ಸರ್ವಜ್ಞಂ ಜ್ಞಾಪಯಂತಿ ಸರ್ವಜ್ಞ ಅಂತ ತಿಳಿಸ್ಕೊಡ್ತಾ ಇವೆ, ಸರ್ವಕರ್ತಾರಂ ಸರ್ವಕರ್ತ ಅಂತ ತಿಳಿಸ್ಕೊಡ್ತಾ ಇವೆ, ಅನಾಮಯಂ ಆಮಯ ಅಂದ್ರೇನು ದೋಷ, ಅನಾಮಯ ಅಂದ್ರೇನು ದೋಷರಹಿತ ಅಂತ ಹೇಳ್ಕೊಡ್ತಾ ಇವೆ, ಸರ್ವೋತ್ತಮಂ ಸರ್ವೋತ್ತಮ ಅಂತ ಹೇಳ್ತಾ ಇವೆ. ಮಹಾತಾತ್ಪರ್ಯ ಮತ್ರಹಿ ಅಲ್ಲ ಹೇಳೋ, ಅದೇ ಮಹಾ ಉದ್ದೇಶ ಈ ಮಧ್ಯೆ. ಮಹಾತಾತ್ಪರ್ಯ ಯಾವುದೀಗ? ಮಹಾತಾತ್ಪರ್ಯ ನಾರಾಯಣ ಸರ್ವೋತ್ತಮ ಅಂತ ಹೇಳೋದು, ಸರ್ವಜ್ಞ ಅಂತ ಹೇಳೋದು, ಸರ್ವಕರ್ತೃ ಅಂತ ಹೇಳೋದೆ ಮಹಾತಾತ್ಪರ್ಯ. ಸೆಕೆಂಡರಿ ಬೇರೆ, ಪ್ರೈಮರಿ ಬೇರೆ. ಸೆಕೆಂಡರಿ ಪ್ರೈಮರಿ ಇದ್ದಾಗ ಒಂದು ಕೃಷಿ ಮಾಡ್ತಾನೆ, ಕೃಷಿ ಮಾಡಿ ಸರಿಯಾಗಿ ಬೆಳೆ ಬಂದುಬಿಡುತ್ತೆ, ಅಲ್ಲಿ ಖುಷಿ ಪಡೋದಿಲ್ಲ, ಇಲ್ಲಿವರೆಗೂ ಕಾಯ್ತಾನವನು ಬೆಳೆ ಫಸಲು ಬರೋವರೆಗೂ ಕೂಡ ಬೆಳೆ ಪೂರ್ತಿ ಆದಾಗಲ್ಲ. ಮಹಾತಾತ್ಪರ್ಯ ಇರೋದಲ್ಲಿ ಸೊಪ್ಪು ಬೆಳೆಯೋದ್ರಲ್ಲ, ಯಾವುದ್ರಲ್ಲಿ ಮಹಾತಾತ್ಪರ್ಯ? ಬೆಳೆ ಧಾನ್ಯ ತರೋದ್ರಲ್ಲಿ. ಸೊ ವೇದಗಳಲ್ಲಿ ಸ್ವರ್ಗವನ್ನು ಹೇಳೋದು ಮಹಾತಾತ್ಪರ್ಯ ಅಲ್ಲ ವೇದಗಳಿಗೆ. ಏನು ಹೇಳೋದು ಮಹಾತಾತ್ಪರ್ಯ? ಮೋಕ್ಷ ಹೇಳೋದು ತಾತ್ಪರ್ಯ. ಅದಕ್ಕೆ ಯಾರು ಸರ್ವತ್ವ ಅಂತ ಹೇಳೋದು ತಾತ್ಪರ್ಯ, ಹುಟ್ಟು ಸರ್ವತ್ವ ಹೇಳೋದು ತಾತ್ಪರ್ಯ. ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಒಂದು ಬಸ್ ಮಧ್ಯೆಯಲ್ಲಿ ಚನ್ನಪಟ್ಟಕ್ಕೆ ನಿಲ್ಬಹುದು, ಬಟ್ ಹೋಗೋದು ಎಲ್ಲಿವರೆಗೆ ಹೋಗುತ್ತದೆ? ಮೈಸೂರು ಬಸ್. ಮೈಸೂರು ಬಸ್ ಚನ್ನಪಟ್ಟು ಬಸ್ ಅಂತ ಕರೆಯೋದು. ಚನ್ನಪಟ್ಟಕ್ಕೆ ಹೋದ್ರೂ ಕೂಡ ಏನಲ್ಲ ಅದು, ಮೈಸೂರು ಬಸ್ಸೇ. ಅದಕ್ಕೆಲ್ಲ ಹೇಳೋದು ಬೇರೆ ದೇವತೆ ವಿಷಯ ಹೇಳ್ಬೋದು ವೇದಗಳು. ಮಹಾತಾತ್ಪರ್ಯ ಅದಲ್ಲ. ಮಹಾತಾತ್ಪರ್ಯ ಯಾವುದು? ಬಸ್ ಮೈಸೂರಿಗೆ ಎಂಡ್ ಆಗಬೇಕು, ವಿಷ್ಣುವಿನಲ್ಲೇ ಎಂಡ್ ಆಗಬೇಕು. ಬಂತಲ್ಲ ಸರ್ವದೇವ ನಮಸ್ಕಾರ ಕೇಶವ ಪ್ರತಿ ಗಚ್ಚೆ. ಹರಿಯೋ ನೀರು ಸಮುದ್ರ ನಾವು ಉಪಯೋಗಿಸ್ತೇವೆ ಬಿಡ್ತೇವೆ. ನಾವು ಸಮುದ್ರಕ್ಕೆ ಹೋಗದೇ ಇರಬಹುದು, ಬಟ್ ನದಿ ಮಾತ್ರ ಎಲ್ಲಿಗೆ ಹೋಗುತ್ತೆ? ಸಮುದ್ರಕ್ಕೆ ಹೋಗಿ ಹೋಗುತ್ತೆ. ಆ ರೀತಿಯಲ್ಲಿ ವಿಷ್ಣು ಸರ್ವೋತ್ತಮತ್ವ ತಿಳಿಸೇ ತಿಳಿಸುತ್ತೆ. ಹೋಗ್ಲಿ ಕೆಲವು ವಾಕ್ಯಗಳ ಅಂತ ಕೇಳಿದ್ರೆ, ಸರ್ವೇಶಾಮಪಿ ವೇದಾನ, ಎಲ್ಲ ವೇದಗಳು ಕೂಡ. ಋಗ್ವೇದವರು ಮಾತ್ರ ವಿಷ್ಣು ಸರ್ವೋತ್ತಮ, ಎದುರುವೇದರು ಸೌ ಸರ್ವೋತ್ತಮ ಹಾಗೆಲ್ಲ ಇಲ್ಲ. ಎಲ್ಲ ವೇದಗಳು ಏನು ಹೇಳ್ತಾ ಇವೆ? ವಿಷ್ಣುವನ್ನೇ ಹೇಳ್ತಾ ಇವೆ. ಮತ್ತೆ ವೇದಗಳು ಆಯಿತು ಬಿಡಿ, ಇತಿಹಾಸ ಪುರಾಣಗಳು ಅವು ಅದನ್ನೇ. ಇತಿಹಾಸ ಪುರಾಣ ಯೋಹು, ಎಲ್ಲ ವೇದಗಳಿಗೂ ಎಲ್ಲ ಇತಿಹಾಸಗಳಿಗೂ ಎಲ್ಲ ಪುರಾಣಗಳಿಗೂ ಕೂಡ. ಬರೀ ಅಷ್ಟೇ ಅಲ್ಲ, ಪ್ರಮಾಣಾನಾಂಚ ಸರ್ವೇಶಾಮ್. ಪ್ರಮಾಣ ಅಂತಿದ್ರೆ ಏನು ಹೇಳಬೇಕದ? ವಿಷ್ಣು ಸರ್ವೋತ್ತಮತ್ವ. ವಿಷ್ಣು ಸರ್ವತ್ವ ಅಂತ ಹೇಳಿದ್ರೆ ಏನಲ್ಲ ಅದು? ಪ್ರಮಾಣನೇ ಅಲ್ಲ. ಅಷ್ಟರ ಬಿಟ್ಟು ವಿಷ್ಣು ಸರ್ವತ್ವತ್ವಕ್ಕಿಂತ ಲಿಂಕ್ ಇದೆ. ಈ ನಮಗೆ ಏನಾಯಿತು, ನಮ್ಮದು ಒಂದು ಗುಂಪು, ನಾವು ನಾಲ್ಕು ವೇದ ಒಪ್ಕೊಂಡಿದ್ದೇವೆ. ಅವ್ರ ವೇದ ಪ್ರಕಾರ ಅದಿದೆ ಇಲ್ಲ ಇಲ್ಲ. ವೇದ ಒಪ್ಕೊಂಡು ಏನು ಒಪ್ಕೋಬೇಕು? ವಿಷ್ಣು ಸರ್ವತ್ವನೇ ಒಪ್ಕೋಬೇಕು. ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಇವತ್ತು ನಮಗಿಂತ ಜಾಸ್ತಿ ವೇದ ಪಾರಾಯಣ ಮಾಡೋದು ಯಾರು? ಅದ್ವೈತಿಗಳು. ಸಾಮಾನ್ಯವಾಗಿ ವೇದ ಪಾರಾಯಣ ವೇದ ಪಾಠಶಾಲೆ ಅವರಷ್ಟು ನಮ್ಮಲ್ಲಿ ಯಾವುದೂ ಇಲ್ಲೇ ಇಲ್ಲ. ವೇದ ಪಾಠಶಾಲೆನೂ ಜಾಸ್ತಿ ಅವರು, ಪುರಸ್ಕಾರಗಳು ಭಾರಿ ಜಾಸ್ತಿ ಅವರಿಗೆ. ವೇದ ರೆಸ್ಟೆಂಡ್ ಮಾಡ ವೇದ ಒಂದೇ ಭಾರಿ ಪುರಸ್ಕಾರ ಕೊಡ್ತಾರೆ ವೇದ. ಇದರೊಳಗೆಲ್ಲ ಲಕ್ಷಾಂತರ ಗೋಲ್ಡ್ ಮೆಡಲ್ ಭಾಳ. ನಮ್ಮಲ್ಲಿ ಅಂತ ಪ್ರೋತ್ಸಾಹದ ವ್ಯವಸ್ಥೆನೇ ನಮ್ಮಲ್ಲಿ ಇಲ್ಲ. ಅವರಲ್ಲೆಲ್ಲ ಭಾರಿ ಭಾರಿ ಮಾಡ್ತಾರೆ ಉಡಿಸೋಕ್ಕೋಸ್ಕರ. ಆದರೆ ತಮಾಷೆ ಕೊನೆಗೆ ಏನು ಹೇಳ್ತಾರೆ ಗೊತ್ತಾ? ಅಲ್ಲಿ ವೇದ ಪಾರಾಯಣ ದಿವಸ ಪಾರಾಯಣ ಮಾಡಿದ ಮೇಲೆ ಕೂಡ ಒಂದು ಮಾತು ಹೇಳ್ತಾರೆ. ಏನಂತ? ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿವಿಹಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ. ಅಸ ಎಲ್ಲ ಹರಿನಾಮಗಳಿವೆಲ್ಲ ಕೂಡ, ಗೊತ್ತಾಯ್ತಾ? ಎಲ್ಲ ಹರಿನಾಮಗಳು ವೇದವೆಲ್ಲ. ಪ್ರತಿ ಅಕ್ಷರ ಯಾರ ಹೆಸರು? ಅದು ದೇವರ ಹೆಸರು. ಅವರೇ ಹೇಳ್ತಾರೆ. ಇದು ಬಹಳ ಸ್ವಾರಸ್ಯ. ಇದು ಅದು ಅವರು ಗುರು ಹರಹ ಓಂ ಅಂತ ಹೇಳೋದಿಲ್ಲ. ಅವ್ರು ಏನಂತ ಹೇಳಬೇಕು? ಹರಿ ಓಂ ಅಂತಲೇ ಹೇಳಬೇಕು. ಇವೆಲ್ಲ ಅಂದ್ರೆ ವೇದ ಹೇಳ್ತಾ ಇರ್ತಾರೆ. ಅಲ್ಲವರು ವೇದ ಹೇಳೋಕ್ಕೆ ಬರೋದಿಲ್ಲ ಅಂತ. ಬಡಿತಾ ಸೂಕ್ತ ಅವರು ಮಧ್ವ ಆದವೇ ಹೇಳಬೇಕು. ಅವರು ಬಡಿತಾ ಸೂಕ್ತ ಹೇಳಿದ ಮೇಲೆ ಮಧ್ವಾಚಾರ್ಯ ಹೇಳೋಕ್ಕೆ ಬರೋದಿಲ್ಲ ಅಂತ. ಇದು ಬಹಳ ಆಶ್ಚರ್ಯ. ಆದರೆ ಆಚಾರ್ಯ ಎಷ್ಟು ಸತ್ಯ ಅಂತ ಗೊತ್ತಾಗತ್ತೆ. ಇತಿಹಾಸ ಪುರಾಣ ಯೋಹು ಪ್ರಮಾಣಾನಾಂಚ ಸರ್ವೇಶಾಂ. ಉಳಿದೆಲ್ಲ ಎಷ್ಟಂತ ಹೇಳ್ತಾರಲ್ಲ ಅಂತ ಕೇಳಿದ್ರೆ, ತದರ್ಥಂಚ ಅನ್ಯದುಚ್ಚತೆ. ಉಳಿದೆಲ್ಲ ವಿಷ್ಣು ಸರ್ವತ್ತು ತಾತ್ಪರ್ಯ ಹೇಳೋದಕ್ಕೆ ಹೇಳ್ತಿದ್ದಾರೆ ಅಷ್ಟೇ. ಮಹಾರಿಷ್ಟಿ ಭಾರಿ ಹೊಗಡ್ಬಿಟ್ರು, ಭಾರಿ ಖುಷಿಯಾಗಿತ್ತು. ಇವರೆಲ್ಲ ಯಾರು ಗೊತ್ತಾ? ಇವರು ಮಹಾವಿಷ್ಣುವರ ಹೆಂಡತಿ ಅಂದರು. ಸೊ ಯಾರು ಮಹತ್ವ ಬಂತೀಗ? ನಾರಾಯಣ ಮಹತ್ವ. ಬ್ರಹ್ಮದೇವರು ಏನು ಸೃಷ್ಟಿ ಮಾಡ್ತಾರೆ ಮಾಡ್ತಾರೆ ವೈಭವನೇ ಹೇಳಿಬಿಟ್ರು ಕೊನೆಗೆ. ಯಾತಕ್ಕೆ ಮಾಡ್ತಾರೆ? ವಿಷ್ಣುವಿನ ಆಜ್ಞೆಯಿಂದ ಮಾಡ್ತಾರೆ. ಯಾರು ಹಿರಿಮೆ ಆಯ್ತು ಈಗ? ತಕ್ಷಣ ಅವ್ರಿಗೆ ಇದು ಯೋಚನೆ ಮಾಡಿದರೆ, ಇವ್ರ ಟೀಮಲ್ಲಿ ಕೆತ್ತ ಕ್ಯಾಪ್ಟನಿಗೆ ಪ್ರೈಸ್ ಕೊಡ್ತೀವಿ, ಇವ್ರಿಗೆಲ್ಲ ಕ್ಯಾಪ್ಟನಿಗೆ ಕೈಲಿ ಕೊಡ್ತಾ, ಇವ್ರ ಕೈಲಿ ಕೊಡೋದಿಲ್ಲ. ಯಾಕೆ ಅವ್ರು ಸೊನ್ನೆ ಹೊಡೆದಿದ್ರು ಕೂಡ ತಮಾಷೆ ಅಂತ ಕೇಳಿದರೆ, ಅವ್ರು ಸೊನ್ನೆ ಹೊಡೆದಿದ್ದಾರೆ. ಒಂದು ವಿಕೆಟ್ ಇಲ್ಲ, ಕ್ಯಾಚ್ ಇಲ್ಲ, ಯಾತುರದಿಲ್ಲ. ಮತ್ತು ಕ್ಯಾಚ್ ಬೇರೆ ಬೇರೆ ಬಿಟ್ಟಿರ್ಬೋದು, ನಾಲ್ಕೈದು ಕ್ಯಾಚ್ ಬಿಟ್ಟಿರ್ಬೋದು. ಇಷ್ಟಾದ್ರೂ ಏನವನು ಕ್ಯಾಪ್ಟನ್. ಆದರೆ ದೇವ್ರು ಎಲ್ಲ ಮಾಡಿ ಕ್ಯಾಪ್ಟನ್. ಮತ್ತೆ ಏನು ಮಾಡಿದೆ? ಎಲ್ಲವನ್ನು ಮಾಡಿ ಅವನು ಸರ್ವೋತ್ತಮನಾಗಿರೋದ್ರಿಂದ ಬೇರೆ ಕಡೆ ತಾತ್ಪರ್ಯ ಇಲ್ಲ. ಪ್ರಮಾಣಾನಾಂಚ ಸರ್ವೇಶಾಂ ತದರ್ಥಂತ ಅನ್ಯದುಚ್ಯತೆ. ಉಳಿದವ್ರು ಏನು ಮಾಡಿದ್ರು ಗೊತ್ತಾ? ವಿಷ್ಣುವನ್ನು ಒಂದೇ ಹೇಳುತ್ತೆ, ಬೇರೆ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಬೇರೆದನ್ನು ಹೇಳುತ್ತೆ, ಪ್ರಧಾನವಾಗಿ ಯಾರನ್ನು ಹೇಳುತ್ತೆ? ವಿಷ್ಣುವನ್ನೇ ಹೇಳುತ್ತೆ. ಇದು ಅರ್ಥ ಮಾಡ್ಕೊಂಡು ಬೇರೆ ಕಡೆ ಹೋಗುತ್ತೆ ಬಸ್, ಕರೆಕ್ಟೇ. ಆದ್ರೆ ಮುಖ್ಯ ಹೋಗೋದು ಅಲ್ಲಿ ಗುರಿ ಇದೆ. ಮಧ್ಯೆ ಹೋಗೋರು ಇಳಿಬೋದು, ಇಳಿಯೋರು ಇರ್ಬೋದು, ಅದು ವಿಚಾರ ಬೇರೆ. ಆದರೆ ಎಂಡ್ ಮಾತ್ರ ಅದರಲ್ಲಿ ಅಲ್ಲಿಗೆ ಹೋಗೋದು. ಆ ರೀತಿಯಲ್ಲಿ ಪ್ರಮಾಣ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಪಾಠ ಮಾಡಬೇಕು ಎಲ್ಲ ಕೂಡ. ಸರ್ವಜ್ಞ ಸರ್ವ ಇವೆಲ್ಲ ಇದೇ ಸ್ತೋತ್ರ. ಯಾವ್ದು ಸ್ತೋತ್ರ ಮಾಡಿ ಟೈಮ್ ಸಿಗೋದಿಲ್ಲ ಅಂತ ಓದಿಬಿಟ್ರೆ ಅಂತ ತಿಳ್ಕೋಬಾರ್ದು. ಇವೇ ಒಳ್ಳೆ ಸ್ತೋತ್ರ ಇದೆ. ಸರ್ವಜ್ಞಂ ಸರ್ವಕರ್ತಾರಂ ನಾರಾಯಣಂ ಮನಾಮಯಂ ಸರ್ವೋತ್ತಮಂ ಜ್ಞಾಪಯಂತಿ ಮಹಾತಾತ್ಪರ್ಯಮತ್ರಹಿ ಸರ್ವೇಷಾಮಪಿ ವೇದಾನಾಂ ಇತಿಹಾಸ ಪುರಾಣಯೋಃ ಪ್ರಮಾಣಾನಾಂಚ ಸರ್ವೇಷಾಂ ತದರ್ಥಂಚ ಅನ್ಯದುಚ್ಯತೆ ಇತಿ. ಇದು ಓದಿದ ಮೇಲೆ ವ್ಯಾಸರಾಜ ಶ್ಲೋಕ ಇದೆಯಲ್ಲ, ಶ್ರೀಮನ್ವದ್ಧೋತೆ ಹರಿಪರತರಃ ಅಖಿಲಾಮ್ನಾಯಿಕ ವೇದ್ಯೋ ಹರಿಹಿ. ಅಖಿಲಾಮ್ನಾಯಿಗಳು ಅಂದರೆ ವಿಷ್ಣುಗಳು ಅಂತ ಅರ್ಥ. ಅಖಿಲಾಮ್ನಾಯಿಕ ಏಕ ವೇದ್ಯೋ ವೇರಿಹಿ ಮಹಾತಾತ್ಪರ್ಯಮತ್ರಹಿ. ಏಕ ವೇದ್ಯ ಅಂದ್ರೇನು? ಮಹಾತಾತ್ಪರ್ಯ. ಅಖಿಲ ಅಂತ ಹೇಳಿದ್ರೆ ಸರ್ವಾಗಮಾನ. ಎಲ್ಲ ಅರ್ಥ ಮಾಡಿಕೊಂಡ್ರೆ ಇಷ್ಟ ಅರ್ಥ ಸೇರ್ಕೊಂಡಿದೆ ಅದರಲ್ಲಿ. ಆಗ ಅದು ಪುಷ್ಟಿ ಮಾಡ್ತಾ ಇದೆ. ಇಲ್ಲ ಬರೀ ಒಂದು ಸೆಂಟೆನ್ಸ್ ಆಗ್ತಾ ಇತ್ತು. ಎಂಥ ಸೆಂಟೆನ್ಸ್ ಅದೀಗ ಕೊಟ್ಟಿರ್ತಾರೆ ಜಡ್ಜ್ಮೆಂಟ್. ಒಂದು 20 ಹೇಳು, 5,000 ಪುಟ, 4,000 ಪುಟ, 2 ಪುಟ ಇರುತ್ತೆ ಲೈನ್. ಒಂದು ಜಡ್ಜ್ಮೆಂಟ್ ಒಂದು ಲೈನ್ ಕೊಟ್ಟಿರ್ತಾರೆ. ಅದು ಮಹಾತಾತ್ಪರ್ಯ. ಅವೆಲ್ಲ ಪ್ರಿಯಾಂಬಲ್. ಅದು ಪ್ರಿಯಾಂಬಲ್ಲು ಹಿಸ್ಟ್ರಿ ಎಲ್ಲ ಕೊಟ್ಟು ಮಾಡಿರ್ತಾರೆ. ಆ ಟೈಪು ಒಟ್ಟು ತಾತ್ಪರ್ಯ ಅಂದರೆ ಅಖಿಲಾಮ್ನಾಯಿಕ ವೇದ್ಯೋ ಹರಿ. ಇದು ಮಹಾತಾತ್ಪರ್ಯ ಇತಿ. ನ ಕೇವಲಂ, ಅದಕ್ಕೆ ಅರ್ಥ ಹೇಳ್ತಾರೆ, ನ ಕೇವಲಂ ಸಂಭಾವಿತಮಿತಿ ಚ ಅರ್ಥ. ಸಕಲ ಶಾಸ್ತ್ರಗಳಿಗೂ ಸಕಲ ಪ್ರಮಾಣಗಳಿಗೂ ಸಿದ್ಧ ವಸ್ತುವನ್ನು ಹೇಳೋದೇ ತಾತ್ಪರ್ಯ ಅಷ್ಟೇ ಅಲ್ಲ. ವಿಷ್ಣುವನ್ನು ಹೇಳಬಹುದಲ್ಲ, ಹೇಳೇ ಹೇಳುತ್ತೆ. ಅದಕ್ಕೆ ಇದು ಆಧಾರ. ಅತ್ರ ಆದ್ಯರ ವಿಶೇಷಣ ದ್ವಯೇನ ಅಶೇಷ ಸದ್ಗುಣತ್ವಂ ಲಕ್ಷ್ಯತೆ. ಎರಡು ವಿಶೇಷಣಗಳಿವೆ. ಮೊದಲು ಸರ್ವಜ್ಞಂ ಸರ್ವಕರ್ತಾರಂ ಅಂತಿದೆ. ಈಗ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಎಷ್ಟು ಅಬ್ಜೆಕ್ಟಿವ್ ಹಾಕಿದ್ದಾರೆ ನೋಡಿ ಅಂತ ಹೇಳಿದ್ರೆ, ಸರ್ವಜ್ಞ ಒಂದು ಅಬ್ಜೆಕ್ಟಿವ್, ಸರ್ವಕರ್ತಾರು ಅಬ್ಜೆಕ್ಟಿವ್. ಅದಕ್ಕೇನೆ ವಿಶೇಷಣ ದ್ವಯೇನ, ಎರಡು ವಿಶೇಷಣಗಳಿಂದ ಅಶೇಷ ಸದ್ಗುಣತ್ವ ಲಕ್ಷ್ಯತೆ. ಸರ್ವಜ್ಞನಾಗಿದ್ದಾನೆ, ಎಲ್ಲವನ್ನು ಮಾಡ್ತಾನೆ ಅಂದಮೇಲೆ ಎಲ್ಲ ಗುಣಗಳು ಅವನಿದೆ ಅಂತ ಅರ್ಥ. ತೃತೀಯೇನ ನಿರ್ದೋಷತ್ವ, ಮೂರನೇ ವಿಶೇಷಣ ಯಾವುದು? ಅನಾಮಯಂ ಇದೆ. ನಾ ವಿಶೇಷ ಯಾವುದಿಲ್ಲಿ? ನಾರಾಯಣ. ವಿಶೇಷ ಅಂದ್ರೇನು? ಯಾವುದನ್ನ ಯಾವುದಕ್ಕೆ ಅಬ್ಜೆಕ್ಟಿವ್ ಕೊಡ್ತೇವೆ ಅದೇನದು? ಅದು ವಿಶೇಷ. ಅಬ್ಜೆಕ್ಟಿವ್ಸ್ ಎಲ್ಲ ಇರವು ವಿಶೇಷಣ. ಸೊ ಸರ್ವಜ್ಞ ಒಂದು ವಿಶೇಷಣ, ಸರ್ವಕರ್ತಾರ ವಿಶೇಷಣ, ಅನಾಮಯ ವಿಶೇಷಣ, ನಾರಾಯಣ ವಿಶೇಷ. ಸೊ ಎರಡನೇ ಮೂರನೇ ವಿಶೇಷಣ ಯಾವುದಾಯ್ತೀಗ? ಅನಾಮಯ. ಅನಾಮಯ ಶಬ್ದಕ್ಕೆ ಏನರ್ಥ? ನಿರ್ದೋಷತ್ವ. ತೃತೀಯನ ನಿರ್ದೋಷತ್ವ ವಿಶೇಷ ಒಂದೇ. ವಿಶೇಷ ಉದಾಹರಣೆ ಆಚಾರ್ಯ ಬಗ್ಗೆ ಬರೀತೇವೆ, ಪೂರ್ಣ ಪ್ರಜ್ಞಂ ಶ್ರೀಮದ್ ಆಚಾರ್ಯಂ ಅಂತ ಹೇಳಿದ್ವಿ. ಆಮೇಲೆ ಟೀಕಾಕಾರಂ ಜಯಗುರುಂ ಅಂತ ಹೇಳಿದ್ವಿ. ಇವರು ವಿಶೇಷಣ ಅದು, ಅವ್ರ ವಿಶೇಷಣ ಇದೆ. ಸೊ ಒಂದೇ ಬಗ್ಗೆ ಒಬ್ಬ ವ್ಯಕ್ತಿಗಳು ಬೇಕೇ ಇರೋದ್ರೆ ಅವ್ರಿಗೆ ಸಂಬಂಧ ವಿಶೇಷಣ. ಒಂದೇ ವಿಶೇಷ ಇದ್ರೆ ಉಳಿದ್ವೆಲ್ಲ ಅವರಿಗೆ ವಿಶೇಷಣ. ಒಂದೇ ವಿಶೇಷ ಇದ್ರೆ, ಉದಾಹರಣೆಗೆ ವಿಶ್ವೇಶೋದಯ ಮಾತನೋತಿ ತದನುತ್ರಾಣಂ ವಿಧತ್ತೇ ಪುರಃ, ಇವೆಲ್ಲ ಯಾರಿಗೆ ಹೇಳ್ತಿರೋದು? ರಮಾಪತಿ ತಮ್ ಒಂದೇ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ. ರಮಾವಲ್ಲಭ ವಿಶೇಷ, ಇವೆಲ್ಲವೂ ಆತನಿಗೆ ಬರ್ತಕ್ಕಂಥ ವಿಶೇಷ. ಅದು ಕೆಲಸ ಬೇರೆ ಇದ್ದಾಗ ಏನಾಗುತ್ತೆ? ಪದವಾಕ್ಯ ಪ್ರಮಾಣ ಜ್ಞಾನ ಪ್ರಣಮ್ಯ ಶಿರಸ ಎಷ್ಟೋ ಗುರುಗಳಿದ್ದಾರೆ, ಎಲ್ಲರಿಗೂ ಕಾಮನ್ ಫ್ಯಾಕ್ಟರ್ ಏನದು? ಪದವಾಕ್ಯ ಪ್ರಮಾಣ ಜ್ಞಾನ. ಅದೇ ಅವರಿಗೆ ಅನ್ವಯ. ಇದೆಲ್ಲ ಕಾಮನ್ ಇಲ್ಲ. ವಿಷ್ಣು ಅನೇಕ ವಿಷ್ಣುಗಳಿಗೆ ನಮಸ್ಕಾರ ಅಂತ ಹೇಳಿಲ್ಲ. ಎರಡನೇ ವಿಷ್ಣುಗಳು ಎಷ್ಟು ಜನ ಇದ್ದಾರೆ? ಒಬ್ಬನೇ ವಿಷ್ಣು, ಒಬ್ಬನೇ. ಗುರುಗಳು ಎಷ್ಟು ಜನ ಇರ್ಬೋದು? ಕಾಶ್ ಜನ ಇರ್ಬೋದು. ಇಲ್ಲಿ ಇವೆಲ್ಲ ಸರ್ವಜ್ಞ ಸರ್ವಕರ್ತೃತ್ವ ವಿಷ್ಣು ಒಂದೇ. ಆಮೇಲೆ ಸರ್ವೋತ್ತಮ ಇದೆಷ್ಟೇ ವಿಶೇಷಣ? ನಾಲ್ಕನೇ ವಿಶೇಷಣ. ಚತುರ್ಥೇನ ಸಮತೀತ ಕ್ಷರಾಕ್ಷರತ್ವ, ನಾಲ್ಕನೇ ವಿಶೇಷಣದಿಂದ ಸರ್ವ ಉತ್ತಮ ಅಂತ ಹೇಳಿದಾಗ ಕ್ಷರ ಅಕ್ಷರಗಳಿಂದ ಮೇಲಿದ್ದಾನೆ. ಎಷ್ಟು ಶಬ್ದ ಇರೋದು? ದ್ವಾಯಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಸೊ ಸರ್ವೋತ್ತಮ ಅಂತ ಹೇಳಿದ್ರೆ ಕ್ಷರಾಕ್ಷರ ಪುರುಷೋತ್ತಮ ಅಂತ ಅರ್ಥ. ಆಚಾರ್ಯ ಮೊದಲೇ ವಾಕ್ಯಕ್ಕೆ ಎಲ್ಲ ಲಿಂಕ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಚತುರ್ಥೇರ ಸಮತೀತ ಕ್ಷರಾಕ್ಷರತ್ವ ಸರ್ವಸ್ವಾದ ಉತ್ತಮ ಇತಿ ವಿಗೃಹ್ಯ ಪಂಚಮೀತಿ ಯೋಗ ವಿಭಾಗಾತ್ ಸಮಾಸ. ಇಲ್ಲಿ ಹೇಗೆ ಬಿಡಿಸ್ಬೇಕಿದೆ ನಾ ಸರ್ವೋತ್ತಮ ಅಂತ ಕೇಳಿದರೆ, ಸರ್ವಸ್ವಾದ ಉತ್ತಮ, ಸರ್ವೇಶ ಉತ್ತಮ, ಸರ್ವಸ್ಯ ಉತ್ತಮ, ಅನೇಕ ರೀತಿ ಬಿಡಿಸಕ್ಕೆ ಬರುತ್ತೆ. ಸರ್ವಸ್ಮಾದ ಉತ್ತಮ ಅಂತ ಬಿಡಿಸ್ಬೇಕು ಅಂತ ತಿಳಿಸ್ಕೊಟ್ರು. ಸರ್ವಸ್ಮಾದ ಉತ್ತಮ ಅಂತ ವಿಗ್ರಹ ಮಾಡಿ, ವಿಗೃಹ್ಯ ಅಂದ್ರೇನು? ವಿಗ್ರಹ ಮಾಡಿಬಿಟ್ಟು ಪಂಚಮ ವಿಭಕ್ತಿ. ಸರ್ವಸ್ಮಾತ್ ಅಂಬದು ಯಾವ ವಿಭಕ್ತಿ? ಪಂಚಮ ರಾಮಾತ್ ಸರ್ವಸ್ಮಾತ್ ಪಂಚಮ ವಿಭಕ್ತಿ. ಅದೇ ಯೋಗ ವಿಭಾಗ ಬಿಡಿಸೋದು. ಯೋಗ ವಿಭಾಗ ಅಂದ್ರೇನು? ಬಿಡಿಸಿ ನೋಡಿದಾಗ ಈ ಸಮಾಸ ಬಂತು. ಸರ್ವಸ್ಮಾದ ಉತ್ತಮ ಅಂತಾದ್ರಿಂದ ಸರ್ವಸ್ಮಾತ್ ಅಂದ್ರೇನು? ಕ್ಷರಾಕ್ಷರ ಎರಡರಿಂದ ಕೂಡ ಅಂತ ಅರ್ಥ. ಜ್ಞಾಪಯಂತಿ ಇತ್ಯತ್ರ ಸರ್ವೇಷಾಮಪಿ ವೇದಾನಾಂ ಇತ್ಯಾದಿಕಂ ಸಿಂಹಾವಲೋಕನ್ಯಾಯೇನ ಅನುವರ್ತದೆ. ಸರ್ವೇಷಾಮಪಿ ವೇದಾನಾಂ ಅನ್ನೋ ಪದ ಇವಕ್ಕೆ ಸಂಬಂಧಪಟ್ಟಂತೆ ಹಿಂದಿನಿಂದ ಸೇರಿ ಇದಿಷ್ಟು ಹೇಳಿದ ಮೊದಲಿಂದ ಸಿಂಹಾವಲೋಕನ ನ್ಯಾಯ ಅಂತ ಕರೆದುಬಿಟ್ರು. ಸಿಂಹಾವಲೋಕನ್ಯಾಯನ ಮಾಡಬೇಕು. ಟೀಕಾರ ಪ್ರತಿಮಂದ ನ್ಯಾಯ ಶಬ್ದ ಉಪಯೋಗಿಸ್ತಾರೆ. ಈ ಸಿಂಹಾವಲೋಕನ ನ್ಯಾಯ ಅಂದ್ರೇನು ಅಂತ ಕೇಳಿದರೆ ಕೆಲವು ನ್ಯಾಯಗಳಿಗೆ ಒಂದೇ ಹೆಚ್ಚರಲಿಲ್ಲ ಅದರೊಳಗೆ. ವನಸಿಂಹ ನ್ಯಾಯ ಅಂದ್ಬಿಡ್ತಾರೆ. ವನಸಿಂಹ ನ್ಯಾಯ ಅಂದ್ರೇನು? ಅದಕ್ಕೆ ವಿಶ್ಲೇಷಣೆ ಉಂಟು. ವನ ಸಿಂಹ, ವನ ಅಂದರೆ ಕಾಡು, ಸಿಂಹ ಅಂದ್ರೇನು? ಸಿಂಹ. ವನಸಿಂಹ ನ್ಯಾಯ ಏನಂದರೆ ವನ ಇದೆ ಸಿಂಹ ಇದೆ, ವನದಲ್ಲಿ ಸಿಂಹ ಇರೋದ್ರಿಂದ ಸಿಂಹ ಸೇಫ್ ಹೋಗ್ತಾನೆ. ಯಾತಕ್ಕೆ? ವನದ ಪ್ರೊಟೆಕ್ಷನ್ ಇದಕ್ಕೆ. ಆಮೇಲೆ ಸಿಂಹ ವನದಲ್ಲಿ ಇರೋದು ವನ ಸೇಫ್. ಯಾತಕ್ಕೆ? ಸಿಂಹ ಇದೆ ಯಾವ ತಟ್ಟೆಗೆ ಹೋಗೋದಿಲ್ಲ. ಅಲ್ಲಿ ತುಳಸಿ ಗಿಡ ಇದೆ ಸಿಂಹ ಇದೆ ಹೋಗೋದಿಲ್ಲ. ಅಲ್ಲಿ ಮಾವಿನ ಬಿಟ್ಟು ಸಿಂಹ ಇದೆ ಹೋಗೋದಿಲ್ಲ. ಸೊ ವನ ಉಳ್ಕೊಡ್ತು, ವನ ಇರೋದ್ರಿಂದ ಸಿಂಹ ಉಳ್ಕೊಡ್ತು. ವನ ಸಿಂಹ ನ್ಯಾಯ ಅಂದ್ರೇನು? ವನದಿಂದ ಸಿಂಹದ ಪ್ರೊಟೆಕ್ಷನ್, ಸಿಂಹದ ವನಕ್ಕೆ ಪ್ರೊಟೆಕ್ಷನ್. ಕೃಷ್ಣ ಹೇಳ್ತಾನೆ ಈ ಮಾತನ್ನ, ದುರ್ಯೋಧನ ನೀವೆಲ್ಲ ಒಂದಾಗಿಬಿಟ್ಟು ಹೇಗಿರುತ್ತೆ ಗೊತ್ತಾ? ಪಾಂಡವರು ಸಿಂಹಗಳು, 5 ಜನ, ನೀವು 100 ಜನ ಕಾಡಿದ್ದಾಗಿದ್ದೀರಿ. ಇವರು ಸೇರ್ಕೊಂಡ್ಬಿಟ್ಟು ಏನಾಗುತ್ತೆ? ಉಳಿದು ತಂಟೆಗೆ ಯಾರು ಬರೋದೇ ಇಲ್ಲ, ನೀವು ಸೇಫ್. ನೀನು ದುರ್ಯೋಧನ ಏನು ಮಾಡ್ತೀವಿ? ಈ ಪಾಂಡವರು ಏನಾದ್ರು ದೂರ ಮಾಡಿಬಿಟ್ರೆ ಬರೀ ಕಾಡು ಕಡದಾಕ್ಬಿಡ್ತಾರೆ, ಸಾಕ್ಸ್ಬಿಡ್ತಾರೆ ಮನೆಗೆ. ಬರೀ ಕಾಡೋದೆಲ್ಲ ಕಡದ್ಕೊಂಡು ಉಪಯೋಗಿಸ್ಬಿಡ್ತಾರೆ. ಅದೇ ಆಗಿ ದುರ್ಯೋಧನ ಹೇಳಿ ಸಿಂಹ ಸೇಫ್ ಆದರು. ಸಿಂಹ ಪಾಂಡವರು ಸಹ ಮಹಾಸಿಂಹರಾದ್ದರಿಂದ ಇವನ್ ವಿಥೌಟ್ಕವರು ಸರ್ವೈವ್ ಆದರು. ಸಿಂಹ ಬಂದರೆ ಓಡೋಗ್ಬಿಡ್ತಾರೆ ಜನ, ಸಿಂಹ ಒಂದೇ ಬಂದರೂ ಓಡೋಗ್ಬಿಡ್ತಾರೆ. ಪಾಂಡವ 5 ಜನ ಬರ್ತಾರೆ. ನಿಮ್ಗೇನಾಯ್ತು ಈಗ? ವನಸಿಂಹ ನ್ಯಾಯದ ಮೇಲ್ದಂಡಕ್ಕೆ ಮ್ಯೂಚುವಲ್ ಪ್ರೊಟೆಕ್ಷನ್ ಇದೆ. ಅದರಲ್ಲಿ ಸ್ಟಿಲ್ ಯಾವುದು ಗ್ರೇಟ್ ಆಗುತ್ತೆ? ಸಿಂಹ ಗ್ರೇಟ್ ಆಗುತ್ತೆ. ಸಿಂಹ ಒಂದು ಸಿಂಹ ಇಡೀ ಕಾಡನ್ನು ಕಾಪಾಡುತ್ತೆ, ಒಂದು ಸಿಂಹ. ಅದು 2-3 ಮರ ಆದರೆ ಕಾಡು ಅಂತ ಕರೆಯೋದಿಲ್ಲ. ಕಾಡು ಎಷ್ಟಾಗಬೇಕು? ಅದು ಭಾರಿ ಮರಗಳಾಗಬೇಕು. ಸಿಂಹ ಒಂದಿದ್ರೆ ಸಾಕು. ಸೊ ಪಾಂಡವರು ಸಿಂಹ ಇದ್ದಾಗೆ ವನಸಿಂಹ ನ್ಯಾಯ ಉಪಯೋಗಿಸ್ತಾರೆ. ಸಿಂಹವನ ನ್ಯಾಯ, ವನಸಿಂಹ ಎರಡು ಒಂದೇನೆ. ಎಷ್ಟೋ ಇಂಥ ಪದಗಳುಂಟು ಸಂಸ್ಕೃತ, ಬೇಕಾಷ್ಟು ನ್ಯಾಯಗಳಿವೆ. ಗುಡಜಿಹ್ವಿಕಾ ನ್ಯಾಯ ಅಂತ ಹೆಸರು. ಗುಡಜಿಹ್ವಿಕಾ ನ್ಯಾಯ ಅಂದ್ರೇನು? ನಾಲಿಗೆ ಬೆಲ್ಲ ಕೊಡೋ ನ್ಯಾಯ ಅಂತ ಹೆಸರು. ಗುಡಜಿಹ್ವಿಕಾ ನ್ಯಾಯ ಅಂದ್ರೇನು? ಬಾಯಿಗೆ ಬೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಬಾಯಿ ಬೆಲ್ಲ ಕೊಟ್ಟು ಆಮೇಲೆ ನೋಡಿದ್ರೆ ಬಿಷ್ಟು ಗೋಷ್ಠಿ ಕುಡಿಸ್ಬಿಟ್ಟು ಕೈ ಆಯಿತು. ರುಚಿ ವರ್ಷ ಬೆಲ್ಲ ಅಷ್ಟೇ. ಗುಡಜಿಹ್ವಿಕಾ ಇವ ಸ್ವರ್ಗವನ್ನು ವೇದ ಯಾತಕ್ಕೆ ಹೇಳುತ್ತೆ ಅಂದರೆ ಗುಡಜಿಹ್ವಿಕಾ ನ್ಯಾಯ. ಸ್ವರ್ಗ ಅಂತಷ್ಟೇ ಏನೋ ವರ್ಣನೆ ಮಾಡ್ತಾರೆ ಹೋಗ್ಬೇಕು ಅನ್ಸುತ್ತಲ್ಲ, ಓದ್ತಾರೆ ಆಮೇಲೆ ನೋಡಿದ್ರೆ ಮೋಕ್ಷ ಇದು ಬೆಟ್ರದ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾನೆ ಅವೇ. ಮೋಕ್ಷ ಬೆಟ್ರ ಅಲ್ಲಿಗೆ ಹೋಗ್ಬೇಡಿದ್ರೆ ಮೊದಲವ್ರು ಎಂಟ್ರಿ ಸಿಗಬೇಕಾಗಿತ್ತು. ಅದಕ್ಕೇನ್ ಮಾಡಿದ್ರು? ನಿನಗೆ ಮೋಕ್ಷ ಅಂದ್ರೆ ಅರ್ಥ ಆಗಲ್ಲ ಜನಗಳಿ, ಸ್ವರ್ಗ ಅಂದ್ರೆ ಅರ್ಥ ಆಗುತ್ತೆ. ಸ್ವರ್ಗ ಆಮೇಲೆ ಯೋಚನೆ ಮಾಡೋದು, ಇದಕ್ಕಿಂತ ಬೆಟ್ರ ಅದಕ್ಕೆ ಹೋಗ್ಬೇಡ ಅಂತ ಯೋಚನೆ ಮಾಡಿದೆ. ಆಮೇಲೆ ಮೋಕ್ಷ ಅಂತ ಹೇಳಿದ್ರೆ ಎಟರಲ್ಲ ಅಂತ ಗೊತ್ತಾಯ್ತು, ತಕ್ಷಣ ಅಲ್ಲಿಗೆ ಹೋಗೋಣ ಅಂತ ಹೊರಟುಬಿಟ್ಟ. ಇವೆಲ್ಲ ಸ್ಟಾಲ್ಟ್ ಅಟ್ರಾಕ್ಟ್ ಮಾಡೋಕ್ಕೆ ಹೇಳೋ ಪದಗಳನ್ನು ಗುಡಜಿಹ್ವಿಕಾ ನ್ಯಾಯ ಅಂತ ಕರೀತಾರೆ. ಅದೇ ರೀತಿ ಸಿಂಹಾವಲೋಕನ ನ್ಯಾಯ ಅಂದರೆ ಏನು? ಇದಕ್ಕೆಲ್ಲ ರಾಯರ್ ತಮ್ಮ ಟಿಪ್ಪಣಿಯಲ್ಲಿ ಬರೀತಾ ಹೋಗ್ತಾರೆ, ಸಿಂಹ ಅವಲೋಕನ ನ್ಯಾಯ. ನಾವು ಈ ರೀತಿ ಸಿಂಹವನ್ನು ನೋಡೋ ನ್ಯಾಯ ಅಂತ ಅರ್ಥ ಮಾಡಬಾರ್ದು. ಮತ್ತೆ ಸಿಂಹವನ್ನು ನೋಡೋದೆ ಜೀವವನ್ನು ನೋಡೋದೆ ನ್ಯಾಯ ಆಗಿಬಿಡುತ್ತೆ. ಸಿಂಹ ಅವಲೋಕನ, ಸಿಂಹ ಏನು ಮಾಡುತ್ತಂತೆ, ಹೋಗ್ತಾ ಹೋಗ್ತಾ ಒಂದ್ಸರಿ ತಿರಿ ನೋಡುತ್ತಂತೆ. ಅದಕ್ಕೆ ಸಿಂಹ ಅವಲೋಕನ ಅಂತ. ಅದು ಹಿಂದಿಂದ ರಿವ್ಯೂ ಮಾಡೋದಕ್ಕೆ ಏನಂತ ಕರೀತಾರೆ? ಸಿಂಹಾವಲೋಕನ. ಸಿಂಹಾವಲೋಕನ ಆಗುವ ಸರಿಯ ಪದ ಅರ್ಥ ಮಾಡ್ಕೊಂಡ್ಬಿಟ್ರೆ, ಹೋಗ್ತಾ ಹೋಗ್ತಾ ಗಚ್ಚತಃ ಸಿಂಹಸ್ಯ, ರಾಯರು ಬರೀತಾರೆ ಅದರ ಸಿಂಹ ಹೋಗ್ತಾ ಇರಬೇಕಾದ್ರೆ ನಾನು ಹಿಂದಿನ ದಾರಿ ನೋಡುತ್ತದ್ದು ಒಂದ್ಸಲ. ನಮ್ಮಲ್ಲಿ ಒಂದು ಪದ್ಧತಿ ಉಂಟು, ನಮ್ಮ ಜೀವನ ಸಿಂಹಾವಲೋಕನ ನ್ಯಾಯ ನೋಡ್ಕೋಬೇಕು ಅಂತೇಳಿ. ಸಿಂಹಾವಲೋಕನ ಅಂದರೆ ಎಷ್ಟು ದಿವಸ ಹ್ಯಾಗೆ ಬದುಕಿದ್ದೇವೆ ಯೋಚನೆ ಮಾಡಬೇಕು ಅಂತ ಅರ್ಥ. ಸಿಂಹಾವಲೋಕನ ಪಕ್ಷಿನೋಟ ಅಂತ ಪದ ಇದೆ. ಪಕ್ಷಿನೋಟ ಅಂದ್ರೆ ಏನು? ನಾವು ಏರಿಯಲ್ಲಿ ಸಿಕ್ಕರೆ ಅಂತ ಕರೀತಾರೆ ಅದನ್ನ. ಮೇಲಿಂದ ನೋಡಿದ್ರೆ ಪಕ್ಷಿನೋಟ, ಈ ಕಡೆ ಅಂದ್ರೆ ಸಿಂಹಾವಲೋಕನ ನ್ಯಾಯ. ಅದಕ್ಕೆ ಇಷ್ಟು ಏನ್ ಮಾಡ್ತಿದ್ದಾರೆ ಆಚಾರ್ಯರೀಗ, ಸಿಂಹಾವಲೋಕನ ನ್ಯಾಯದಿಂದ ಇಷ್ಟೊತ್ತು ಹೇಳಿದ ವೇದಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮಹಾತಾತ್ಪರ್ಯ ಸೇರಿಸ್ಕೋಬೇಕು ಅಂತ ಅರ್ಥ. ಅರ್ಥವಶಾತ್ ವಿಭಕ್ತಿ ಪರಿಣಾಮ, ಅರ್ಥವಶಾತ್ ವಿಭಕ್ತಿ ಪರಿಣಾಮ. ಅರ್ಥ ಯಾವಾಗಲೂ ಕೂಡ ವಿಭಕ್ತಿಯಲ್ಲಿ ಹೇಗೆ ಬಿಡಿಸ್ಕೋಬೇಕು ಅಂತ ಕೇಳಿದರೆ, ಏನು ಅರ್ಥ ಇರುತ್ತೆ ಅನ್ನೋದ್ರ ಮೇಲೆ ವಿಭಕ್ತಿಯನ್ನು ಹಂಚ್ಕೋಬೇಕು. ವಿಭಕ್ತಿ ಪರಿಣಾಮ, ವಿಭಕ್ತಿ ವಿಪರಿಣಾಮ ಅಂತ ಕರೀತಾರೆ. ಇದು ದೃಷ್ಟಾಂತ ಅಂದರೆ, ಪುರುಷ ಸೂಕ್ತ ಇದೆ, ಅಲ್ಲೇನಂತ ಬಂತು, ಬ್ರಾಹ್ಮಣೋಶ್ಯ ಮುಖಮಾಸಿ ಬಾಹು ರಾಜನ್ಯ ಕೃತ. ಎರಡು ಪದ ನೋಡ್ಕೊಳ್ಳಿ, ಬ್ರಾಹ್ಮಣೋಶ್ಯ ಮುಖಮಾಸಿ ಬಾಹು ರಾಜನ್ಯ ಕೃತ. ಅರ್ಥ ಏನು ಬರುತ್ತೆ ಅದಕ್ಕೆ? ಈ ಪುರುಷನ ಮುಖ ಬ್ರಾಹ್ಮಣ, ಆತನ ತೋಳುಗಳು ಕ್ಷತ್ರಿಯ, ಇಷ್ಟ ಅರ್ಥ ಆಯ್ತು. ಅದೇನಾಯ್ತು, ಈಗ ಮುಖವೇ ಬ್ರಾಹ್ಮಣ, ತೋಳೇ ಕ್ಷತ್ರಿಯ ಅಂತ ಅರ್ಥ ಆಯ್ತು. ಮುಂದೇನಿದೆ? ಮುಂದೇನಂತಿದೆ? ಗುರು ತದಶ್ಚಯ ದ್ವೈಶ್ಯ, ಅದು ಏನಂತಿದೆ ಯಥಾ ಪ್ರಕಾರ, ಅವರ ತೊರೆಗಳು ವೈಶ್ಯ ಅಂತ ಹೇಳ್ಬಿಟ್ಟು. ಮೂರು ಏನಾಯ್ತು, ಈಗ ಮುಖ ಬ್ರಾಹ್ಮಣ, ತೋಳುಗಳು ಕ್ಷತ್ರಿಯ, ಆಮೇಲೆ ತೋಳೆ ನೋಡಿದ್ರೆ ವೈಶ್ಯ. ಮುಂದೆ ಹೇಳ್ತಾರೆ, ಪದ್ಯಾಭಿ ಶೂದ್ರೋ ಅಜಾಯತ, ಪಾದಗಳಿಂದ ಶೂದ್ರ ಹುಟ್ಟಿದ. ಇಲ್ಲಿ ಪಾದಗಳಿಂದ ಶೂದ್ರ ಹುಟ್ಟಿದ ಅಂತ ಇರೋದ್ರಿಂದ ಬ್ರಾಹ್ಮಣ ಮುಖ ಅಂದ್ರೆ ಏನರ್ಥ? ಮುಖದಿಂದ ಬ್ರಾಹ್ಮಣ ಹುಟ್ಟಿದ ಅಂತ ಅರ್ಥ. ಬ್ರಾಹ್ಮಣನ ಮುಖ ಅಂತ ಅರ್ಥ ಅಲ್ಲ, ಮುಖದಿಂದ ಬ್ರಾಹ್ಮಣ ಹುಟ್ಟಿದ. ಅದೇ ರೀತಿಯೇ ಮುಂದೆ, ಬಾಹುಗಳಿಂದ ಕ್ಷತ್ರಿಯ ಹುಟ್ಟಿದ, ತೊಡೆಗಳಿಂದ ಸ್ವೈಶ್ಯ ಹುಟ್ಟಿದ. ನೋಡೋದಕ್ಕೇನಂತು, ತೊಡೆಗಳೇ ವೈಶ್ಯ, ಮುಖವೇ ಬ್ರಾಹ್ಮಣ ಅಂತ ಬಂತು. ಪದ್ಯಾಮ ಶೂದ್ರವಾಜ ಆಯ್ತ ಬಂದಿದ್ರಿಂದ ಎಲ್ಲದು ಚೇಂಜ್ ಮಾಡ್ಕೊಂಡ್ಬಿಟ್ಟಾಗ ಏನಾಯ್ತು, ಈಗ ಅರ್ಥ ಬಂತು. ರಾಯರು ತಮ್ಮ ಪುರುಷೋಕ್ತಕ್ಕೆ ಅರ್ಥ ಬರೀ ಇದೆಲ್ಲ ಬರಿತಾ ಹೋಗ್ತಾರೆ ಈ ರೀತಿ. ಅದಕ್ಕೇನಾಯ್ತು, ಈಗ ಅದೇ ರೀತಿಯೇ ತತ್ವಮಸಿ ಅಂತ ಕೇಳಿದರೆ ನೀನೇ ಅವನು ಅಂತ ಅರ್ಥ ಅಲ್ಲ, ಅವನಿಂದ ಹುಟ್ಟಿ ಬಂದವನು ಅಂತ ಅರ್ಥ, ಸಿಂಪಲ್ ಅಂತ. ಇದು ಯಾವುದಕ್ಕೆ ಕಾರ್ಲೇಟ್ ಆಗುತ್ತದ? ಪುರುಷೋಕ್ತಕ್ಕೆ ಅರ್ಥ ಬರುತ್ತೆ. ಇದೆಲ್ಲ ಚಂದ್ರಿಕಾಚಾರ್ಯ ಏನು ಮಾಡ್ತಾರೆ, ನ್ಯಾಯಮೃತದಲ್ಲಿ ದೃಷ್ಟಾಂತ ಎಲ್ಲ ಕೊಟ್ಬಿಟ್ಟು ನೋಡು. ಅದಕ್ಕೆಲ್ಲ ಇವರು ಅರ್ಥ ಅದೇ ಮಾಡ್ತಾರೆ. ಮತ್ತೆ ತಮಾಷೆ ಅಂದರೆ, ಇದು ವಿದ್ಯಾರ್ಥಿ ಅರ್ಥ ಬರೀಬೇಕಾದ್ರೂ ಕೂಡ ಬ್ರಾಹ್ಮಣನ ಮುಖ ಅಂತ ಅರ್ಥ ಬರೆಯೋದಿಲ್ಲ. ಏನಂತ ಬರೀತಾರೆ ಅದಕ್ಕೆ? ಮುಖದಿಂದ ಬ್ರಾಹ್ಮಣ ಹುಡುಗ ಅಂತ ಬರೀತಾರೆ. ಅಲ್ಲಿ ಬ್ರಾಹ್ಮಣ ಮುಖಮ್ ಅಂತ ಕರೆದಾಗಿರ್ತಿ ಅರ್ಥ ಬರೆದವರು ಆ ಬ್ರಹ್ಮಾಸ್ತ್ರ ಹೇಗೆ ಅರ್ಥ ಬರೀತೀರಾಗಿದ್ರೆ, ಹೇಗೆ ಇದು ತಪ್ಪಾಗುತ್ತೆ, ಬ್ರಾಹ್ಮಣ ಮುಖ ಹೇಗಾಗುತ್ತೆ ಅಂತ ಕೇಳಿದರೆ, ಒಬ್ಬ ಬ್ರಾಹ್ಮಣ ಮುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲ ದೇವರು ದೇವರಾಗಿಬಿಡ್ತಾರಾಗಿದ್ರೆ ಗೊತ್ತಾಯ್ತಾ? ಅದ್ರ ಏನು ಅರ್ಥ ಮಾಡಬಾರ್ದು ಅದಕ್ಕೆ? ದೇವರೇ ನೀನು ಅಂತ ಅರ್ಥ ಮಾಡಬಾರದು. ಇದೆಲ್ಲ ತೋರಿಸ್ಕೊಡ್ತಾರೆ. ಇದು ಏನಂತ ಹೇಳಿದ್ರದಕ್ಕೆ ವಿಭಕ್ತಿ ವಿಪರಿಣಾಮ, ವಿಭಕ್ತಿಗಳನ್ನು ಚೇಂಜ್ ಮಾಡ್ಕೊಳ್ಳೋದು. ಏನು ವಿಭಕ್ತಿಯಲ್ಲಿ? ಬ್ರಾಹ್ಮಣ ಮುಖಂ ಅಂತಿದೆ, ಬ್ರಾಹ್ಮಣ ಪ್ರಥಮ ಮುಖಂ ಪ್ರಥಮ ಎರಡು ಸೇರಿಸ್ಬೇಕಾಗ. ಆಮೇಲೆ ಇಲ್ಲೇನಾಯ್ತು, ಮುಖಾತ್ ಬ್ರಾಹ್ಮಣ ಅಂತ ಬಂತು, ವಿಭಕ್ತಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಅದಕ್ಕೇನಂತ ಹೇಳೋದಕ್ಕೆ ವಿಭಕ್ತಿ ವಿಪರಿಣಾಮ ಅಂತ. ಮತ್ತೆ ನಾವು ಭೂಷಣ ಏನು ಮಾಡಿಬಿಡ್ತೇವೆ, ಈಗ ಸಾರು ಬೇಕಾದ್ರೆ ಸಾರು ಹಾಕ್ರಿ, ಹುಳಿ ಬೇಕಾದ್ರೆ ಹುಳಿ ಹಾಕ್ರಿ, ಎಲ್ಲ ಡೀಟೇಲಾಗಿ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾನೆ, ಸಾರು ತೊಗೊಳ್ಳಿ ಸಾರು ತೊಗೊಳ್ಳಿ ಅಂದ್ಬಿಡ್ತಾನೆ. ಆಮೇಲೆ ಸಾರು ತೊಗೊಂಡು ಮನೆಗೆ ಹೋಗಿಬಿಟ್ರೆ ಅವ್ರು ಏನು ಮಾಡೋದು, ಈ ಮತ್ತೆ ಪದಾರ್ಥ ತೊಗೊಳ್ಳಿ, ಮಜ್ಜಿಗೆ ತೊಗೊಳ್ಳಿ, ಸ್ವೀಟ್ ತೊಗೊಳ್ಳಿ ಅಂತ ಅಷ್ಟ ಎಲ್ಲ ಆ ಕಡೆ ಕಾಂಪೌಂಡ್ ದಾಟ್ಸಿ ಹಾಕ್ಸಿಬಿಟ್ರೆ ಪಂಚಾಯಿತಿ ಆಗಿಬಿಡುತ್ತೆ. ಬಡಿಸೋರಿಗೆ ಯಾರಿಗೆ ಬಡಿಸೋ ಅವರೆಲ್ಲ ಶಾರ್ಟ್ ಮಾಡ್ತಾ ಮಾಡ್ತಾ ಬರ್ತಾರೆ. ಕೊನೆಗೆ ಎಲ್ಲಿ ಬಂದ್ಬಿಡ್ತಾರೆ, ಏ ಸಾರು ಅಂತ ಕೂಬಿಡ್ತಾರೆ. ಕೊನೆಗೆ ಸಾರು ಹಾಕೋರು, ಏ ಸಾರು ಏ ಹುಳಿ ಅಷ್ಟೇ, ಶಾರ್ಟೆಸ್ಟ್ ಫಾರಮ್ ಅದು. ಯಾಕೆ ಅದೇ ಹೇಳ್ತಾ ಕೊಡ್ಬಾರ್ದು, ಅಂಡರ್ಸ್ಟುಂಡ್ ಅವೆಲ್ಲ ಕೂಡ. ಮೊದಲು ಹೇಳಿದ ಮಾತಿ ತಕ್ಕದ್ದು ಏನು ಮಾಡ್ತಾ ಹೋಗ್ಬೇಕೆಲ್ಲ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಹ್ಯಾಗ ಇದೆ ಶಬ್ದಜ್ಞಾನ ಅಂದ್ರೆ ಇದೆ ವಾಕ್ಯಾರ್ಥ ಹ್ಯಾಗೆ ಮಾಡಬೇಕು. ಇಲ್ಲೂ ಕೂಡ ಸರ್ವಸ್ಮಾದ ಉತ್ತಮ ಅಂತ ಯಾತಕ್ಕೆ ಬಿಡಿಸ್ಬೇಕು ಅಂದರೆ ಈ ಅರ್ಥ ಎಲ್ಲ ಇಟ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಧರ್ಮಾಧಿಕಮಿ ವೇದಾದಿ ಪ್ರತಿಪಾದ್ಯಂ ಅನ್ಯಥಾ ತದಸಿದ್ಧಿ ಪ್ರಸಂಗಾತ್. ಏ ಭಾರಿ ಹೇಳ್ತಿದ್ದೀರಿ ನೀವು, ಎಲ್ಲ ವಿಟ್ಟುಪರ ಹೇಳೋದಾದ್ರೆ ಧರ್ಮದ ಹೇಳೋದಿಲ್ಲ ಅಂತ ಆಯ್ತಾಗಿದ್ರೆ ಬ್ರಹ್ಮಾದಿಗಳಿಗೆ ಹೇಳೋದಿಲ್ಲ ಅಂತ ಕೇಳಿದ್ರೆ ಏನು ಮಾಡ್ತೀರಿ? ಅಥ ಕಥವೇವ ಮುಚ್ಚತೆ ಇತ್ಯಥ ಉಕ್ತಂ. ಮಹಾ ತಾತ್ಪರ್ಯ, ಅದರಲ್ಲೂ ತಾತ್ಪರ್ಯ ಇಲ್ಲ ಅಂತ ಹೇಳಲೇ ಇಲ್ಲ ನಾವು. ಇದನ್ನು ಯಾರಿಗೂ ಹೇಳಕ್ಕೆ ಬರಲಿಲ್ಲ. ವಿಷ್ಣುವನ್ನು ಹೇಳಿದರೆ ಬೇರೆದನ್ನು ಹೇಳೋದಿಲ್ಲ, ಬೇರೆದ್ರೆ ವಿಷ್ಣುವನ್ನು ಹೇಳೋದಿಲ್ಲ ಅಂತ ಹೇಳಿದರು. ಬೇರೆದನ್ನು ಹೇಳುತ್ತೆ, ವಿಷ್ಣುವನ್ನು ಹೇಳುತ್ತೆ. ಮಹಾತಾತ್ಪರ್ಯ ಮಾತ್ರ ಯಾವುದು? ವಿಷ್ಣುವೇ. ಅದಕ್ಕೆ ತಾತ್ಪರ್ಯ ಅಂತ ಕೆಲ ಏನಂತ ಕರೆದ್ರೆ ಅದಕ್ಕೆ ಮಹಾತಾತ್ಪರ್ಯ ಅಂತ ಕರೆದ್ರು. ಮಹಾತಾತ್ಪರ್ಯ ಪದದಿಂದ ರಾತ್ರ ಉಪಲಕ್ಷಣೆ ನಾರಾಯಣೇ ಪ್ರಮಾಣಾನಾಂಚ ಸರ್ವೇಷಾಂ ಪಂಚರಾತ್ರಾದೀನಾಂ ಅನ್ಯತ್ತು ಧರ್ಮಾಧಿಕಂ ತದರ್ಥಂ ಭಗವತ್ ಪ್ರತಿಪತ್ಯರ್ಥಮೇವ ಉಚ್ಯತೆ ವೇದಾಧಿಕಿ. ಧರ್ಮಾದಿಗಳನ್ನು ಯಾತಕ್ಕೆ ವೇದಗಳು ಹೇಳ್ತಾ ಇವೆ ಅಂದರೆ ಅದು ಪರಮಾತ್ಮ ಸರ್ವೋತ್ತಮನಾಗಿದ್ದಾರೆ, ಅವರ ಆರಾಧನೆಗೋಸ್ಕರ ಮಾಡಿ ಅಂತ ಹೇಳೋದರಿಂದ ಅದು ಮಹತ್ವ ಬಂತು. ಇಲ್ಲದವ್ರ ಮಹತ್ವ ಬರ್ತಿರಲಿಲ್ಲ. ತತ್ ಪ್ರಕಾರಶ್ಚ ಪ್ರಾಗೇವ ಸಂಕ್ಷೇಪೇಣ ಮುಕ್ತ ಹಾಯ್. ಅದು ಹೇಗೆ ಅಂತ ಹಿಂದೆ ಹೇಳಿದ್ದೇವೆ ಸಂಕ್ಷೇಪದಿಂದ, ಮುಂದೆ ವಿಸ್ತಾರವ ಬರುತ್ತೆ ಅಂತ ಅರ್ಥ. ಇದು ಅಡಿಗೆಗೆ ಇದ್ಲು ಬೇಕು ಅಂದ, ಅಡಿಗೆಗೆ ಅನ್ನ ಅಕ್ಕಿ ಬೇಕು ಅಂತ ಕರೆಕ್ಟ್, ಅಡಿಗೆಗೆ ಬೇಳೆ ಬೇಕಂತ ಕರೆಕ್ಟ್, ಅಡಿಗೆಗೆ ಇದ್ಲು ಬೇಕು ಅಂತ ಇದು ಪಂಚಿತೆ ಅಂತ. ಅಡಿಗೆ ಸೌದೆ ಬೇಕು ಅಂದ್ರೆ ಸೌದೆ ಬೇಯಿಸ್ತೇನೆ ರೀತಿ ಕೇಳ್ತಾನ? ಸೊ ಇದ್ಲು ಬೇಯಿಸ್ತೇನೆ ಅಂತ ಕೇಳಿದ್ರೆ ಇದು ಬೇಯಿಸ್ಲಿಕ್ಕೆ ಬೇಕು, ಅದು ಸಾಧನವಾಗಿ ಬೇಕು. ಸೊ ಮಹಾತಾತ್ಪರ್ಯ ಯಾವುದು? ಇದ್ಲು ತಿನ್ನೋದಲ್ಲ. ಮಹಾತಾತ್ಪರ್ಯ ಯಾವುದು? ಮಹಾತಾತ್ಪರ್ಯ ಅಕ್ಕಿ ಬೇಯಿಸಿ ತಿನ್ನೋದು. ಅದಕ್ಕೆ ಸಹಕಾರಿ ಯಾವುದು? ಇದ್ಲು. ಯಾರು ಇಂಥ ದೊಡ್ಡ ಪ್ರಶ್ನೆ ಯಾರು ಕೇಳೋದಿಲ್ಲ. ಮನೆಯಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಅರ್ಜೆಂಟ್ ಇದ್ಲು ತಲಕ್ಕೆ ಹೋಯಿದೆ ಅಂತ ಕೇಳಿದ್ರೆ ಯಾರು ಕೂಡ ಇದ್ಲು ತಿಂತಾರೆ ಅಂತ ಕೇಳ್ತಾರೆ ಅವರು ಕೂಡ? ಯಾತಕ್ಕೆ ತಾತ್ಪರ್ಯ ಇರೋದು ಇದ್ಲು ತರೋದ್ರಲ್ಲ. ಯಾವುದ್ರಲ್ಲಿ ತಾತ್ಪರ್ಯ? ಅಡಿಗೆ ಮಾಡೋದ್ರಲ್ಲಿ ತಾತ್ಪರ್ಯ. ಇದು ಬೇಕೇ ಬೇಕು, ಯಾತಕ್ಕೆ ಸಾಧನವಾಗಿ ಬೇಕು. ಅದಕ್ಕೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋರು ಬರದೇ ಹೋಗಿದ್ದಾಗ ಏನು ಮಾಡಿಬಿಟ್ರು? ಫುಲ್ ಆಫ್ ಕನ್ಫ್ಯೂಷನ್ ಮಾಡಿಬಿಟ್ಟು ತಲೆ ಕೆಡಿಸಿ ಹಾಕ್ಬಿಟ್ರು. ತತ್ ಪ್ರಕಾರಶ್ಚ ಪ್ರಾಗೇವ ಸಂಕ್ಷೇಪೇಣ ಮುಕ್ತಃ ಇತಿ. ಅಲ್ಲಿಗೆ ಅದಿರಲಿ, ಮುಂದೆ ಹೊಸ ಪ್ರಶ್ನೆ ಬರುತ್ತೆ. ಈಗ ಎಲ್ಲ ಒಪ್ಕೊಂಡ್ಬಿಡ್ತೀವಿ ಬಿಡಿ, ಆದರೆ ನಮ್ಮ ಕಡೆ ಬರಬೇಕು ನೀವೀಗ. ಇವರು ಇದೆಲ್ಲ ಅದ್ವೈತಗಳು ಇಲ್ಲಿವರೆಗೂ ಓಕೆ, ಈ ಪ್ರಶ್ನೆ ಶುರುವಾಯಿತು. ಎಲ್ಲ ಹೇಳುತ್ತೆ ಜೀವೇಶ್ವರ ಭೇದ ಮಾತ್ರ ಹೇಳಿದ್ರೆ ಶುರು ಮಾಡ್ತಾರೆ. ಜೀವೇಶ್ವರ ಭೇದ ಹೇಳದೆ ಹೋದರೆ ಸರ್ವೋತ್ತಮತ್ತು ಕಾನ್ಸೆಪ್ಟೇ ಬರೋದಿಲ್ವಲ್ಲ, ಅದು ಪ್ರೂವ್ ಮಾಡೋದು. ನೆಕ್ಸ್ಟ್ ಇಂದ ನಾಳೆಯಿಂದ ಆ ವಿಷಯ ಶುರುವಾಗ ಹೇಗೆ ಹೇಳ್ತಾರೆ ಅಂದರೆ ಸರಿಯಾಗಿ ನೋಡ್ತಿರ್ಬೋದು. ಬರೀ ಭೇದ ಹೇಳ್ತಾರೆ, ಭೇದ ಹೇಳ್ತಾರಲ್ಲ, ಯಾವ ರೀತಿ ಪ್ರತಿಪಾದನೆ ಮಾಡ್ತಾರೆ ನೋಡಿದ್ರೆ ಅರ್ಥ ಆಗುತ್ತೆ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾ ಜಿತರತಶ್ಚ ಅರ್ಥೇಶ್ವರ ಸ್ವರಾಕ್ಷೀನಿ.